योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वादीन् प्राणान् नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मनदोनः। यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। दशतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहम् ईडे चेतोऽभिमानिनः यूयं सर्वे प्रकुरुता मनो मे मध्वभावगम्। श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। पर्वपवित्रवाद श्रीमन्महाभारत ವಿಶ್ವದ ಮಹೋನ್ನತವಾದಂತಹ ಮಹತ್ತರವಾದ ಕೃತಿ, ಜಗತ್ತಿನ ಇತಿಹಾಸದಲ್ಲೇನೆ ಅಂಥ ಅದ್ಭುತವಾದ ಕೃತಿಯನ್ನು ಮತ್ತೊಂದು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಇಡೀ ವಿಶ್ವದ ಇತಿಹಾಸವನ್ನು ಅತ್ಯಂತ ಅಡಕವಾಗಿ ಕಾಣಬೇಕು ಅಂತಿದ್ರು ಕೂಡ ಶ್ರೀಮನ್ ಮಹಾಭಾರತವೇ ನಮಗೆ ದಾರಿದೀಪ. ಮಹಾಭಾರತದಂಥ ಇತಿಹಾಸವೇ ಇಲ್ಲ ಅಂತ ಹೇಳಿ ಮಹಾಭಾರತವೇ ಉಲ್ಲೇಖ ಮಾಡ್ತಾ ಇದೆ. ಜಯೋ ನಾಮ ಇತಿಹಾಸೋಯಂ ಕೃಷ್ಣದ್ವೈಪಾಯನೇರಿತಃ. ನಿಜವಾದ ಅರ್ಥದಲ್ಲಿ ಹಿಸ್ಟ್ರಿ ಅಂದರೆ ಯಾರು ಬರೀ ಡೇಟ್ ಕೊಟ್ಬಿಟ್ರೆ ಹಿಸ್ಟ್ರಿ ಆಗೋದಿಲ್ಲ. ಅವರ ಸಾಧನೆಗಳ ಸಮಗ್ರ ಚಿತ್ರವನ್ನು ಕೊಡ್ತಕ್ಕಂಥ ಅತ್ಯಂತ ಪೂರ್ವವಾದಂಥ ದಾಖಲೆಯ ಇತಿಹಾಸ ಶ್ರೀಮನ್ ಮಹಾಭಾರತ. ಒಂದು ಕಡೆಗೆ ಕಾವ್ಯವಾಗಿ, ಮತ್ತೊಂದು ಕಡೆಗೆ ಶಾಸ್ತ್ರವಾಗಿ, ಇನ್ನೊಂದು ಕಡೆಗೆ ಮನಃಶಾಸ್ತ್ರ ಮೊದಲಾದ ಅನೇಕ ಶಾಸ್ತ್ರಗಳ ಒಟ್ಟು ಒಂದು ಸಂಗ್ರಹವಾಗಿ ಶ್ರೀಮನ್ ಮಹಾಭಾರತ ನಿಜವಾದ ಅರ್ಥದಲ್ಲಿ ಜಗತ್ತಿನ ವಿಶ್ವಕೋಶ ಅನ್ನೋ ಹೆಸರಿಗೆ ಪಾತ್ರವಾಗಿದೆ. ಯಾವ ವಿಶ್ವಕೋಶವೂ ಕೂಡ ಮಹಾಭಾರತದಷ್ಟು ಸಮಗ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನಾ ಕುತ್ರಚಿತ್. ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳಿಗೆ ಸಂಬಂಧಪಟ್ಟಂತೆ ಸಮಸ್ತ ವಿಚಾರವನ್ನು ಕೂಡ ಮಹಾಭಾರತ ಒಳಗೊಂಡಿದೆ. ಅದರಲ್ಲಿಲ್ಲದ್ದು ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಬೇರೆ ಏನೇ ವಿಚಾರ ಎಲ್ಲೇ ಇದ್ದರೂ ಅದು ಮಹಾಭಾರತದಲ್ಲಿ ಮೊದಲು ಬಂದಿದೆ. ಅಂದರೆ ಸಮಗ್ರವಾಗಿರ್ತಕ್ಕಂತಹ ಒಂದು ಕೋಶ ಶ್ರೀಮನ್ ಮಹಾಭಾರತ. ಬರೆದಿದ್ದು ಸಾಕ್ಷಾತ್ ನಾರಾಯಣ ವೇದವ್ಯಾಸ ರೂಪದಿಂದ. ನೋಡೋದಕ್ಕೆ ಅತ್ಯದ್ಭುತವಾದ ಕಥೆ ಅದು. ಇವತ್ತಿಗೂ ಜಗತ್ತಿನಲ್ಲಿ ಅತ್ಯಂತ ರಂಜಕವಾಗಿರತಕ್ಕಂಥ ಕಥೆ ಅಂದರೆ ಮಹಾಭಾರತವೇ. ಇವತ್ತು ಯಾವುದೇ ಒಂದು ಕಥೆ ಫಸ್ಟ್ ಟೈಮ್ ಆಕರ್ಷಕ ಅನಿಸುತ್ತೆ, ಸಬ್ಸಿಕ್ವೆಂಟಾಗಿ ನೋಡಿದಾಗ ಕೇಳಿದಾಗ ಅಷ್ಟು ಆಕರ್ಷಣೆ ಇರೋದಿಲ್ಲ. ಇವತ್ತು ಮಹಾಭಾರತ ಆಗಲ್ಲ, ಎಷ್ಟು ನಾಟಕ, ಬಯಲಾಟ, ಯಕ್ಷಗಾನ, ಕಾವ್ಯಗಳು, ನಾಟಕಗಳು ಏನೇನೋ ಬಂದೋಗ್ಬಿಟ್ಟಿದೆ. ಇಷ್ಟಾದರೂ ಮಹಾಭಾರತನ ಮತ್ತೆ ನಿಮಗೆ ಹೊಸತನವನ್ನು ಕಾಣಿಸುತ್ತೆ. ಒಂದು ಮ್ಯಾಚಿಗೆ ರಿಸಲ್ಟ್ ಗೊತ್ತಾದ್ಮೇಲೆ ಮ್ಯಾಚ್ ಯಾರೂ ನೋಡೋಕೆ ಹೋಗೋದಿಲ್ಲ. ಆದರೆ ಮಹಾಭಾರತದ ಯುದ್ಧವನ್ನು ಪ್ರತಿ ಸತ್ಯ ಕೇಳಬೇಕಾದರೂ ಕೂಡ ಹೊಸ ಹೊಸದಾಗಿ ಯುದ್ಧ ಮಾಡೋದನ್ನು ಇನ್ನೂ ನೋಡ್ತಿದ್ದೇವೆ ಅಂತಕ್ಕಂಥ ಭಾವನೆ ಹುಟ್ಟಿಸುತ್ತೆ. ಅಂಥ ಒಂದು ಅಪೂರ್ವವಾದ ನಾವೀನ್ಯ ಮಹಾಭಾರತದ ದೊಡ್ಡ ಹಿರಿಮೆಯ ಕಾರಣಗಳಲ್ಲಿ ಒಂದು. ಮತ್ತೊಂದು ಕಡೆಗೆ ಅದು ದೊಡ್ಡ ಶಾಸ್ತ್ರ, ಭಗವಂತನ ವಿಚಾರವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರೂಪಣೆ ಮಾಡತಕ್ಕಂಥದ್ದು ಅದರ ಇನ್ನೊಂದು ವೈಶಿಷ್ಟ್ಯ. ಯಾವುದೇ ಕಥೆಯ ಉದ್ದೇಶ ಒಂದು ನೀತಿ ಹೇಳಿ ಕೈಬಿಟ್ಬಿಡೋದು ಸಾಮಾನ್ಯವಾದ ಪದ್ಧತಿ. ಇವತ್ತು ಜನ ಎಂಥವರು ಅಂದರೆ ಕಥೆಗೆ ನೀತಿನೂ ಬೇಕಾಗಿಲ್ಲ ಅನ್ನೋ ಕಾಲ ಇದು ಒಂದು. ನೀತಿನೂ ಬೇಕಿಲ್ಲ, ಸುಮ್ಮನೆ ಏನು ಕಥೆ ಹೇಳ್ಕೊಂಡು ಹೋಗಿ ಅನ್ನಷ್ಟರ ಮಟ್ಟಿಗೆ ಕಾಲ ಇವತ್ತು ಕೆಟ್ಟಿದೆ. ಆದರೆ ಮಹಾಭಾರತ ಬರೀ ನೀತಿಯನ್ನಲ್ಲ, ದೇವರ ಬಗ್ಗೆ, ಧರ್ಮದ ಬಗ್ಗೆ ಮಾತು ಮಾತಿಗೆ ಪ್ರತಿ ಪದಗಳಲ್ಲೂ ಕೂಡ ಗಮನ ಸೆಳಿತಾ ನಮ್ಮ ಜೀವನದ ದೊಡ್ಡ ಉಸಿರು ಅಂದರೆ ಭಗವಂತ. ಅವನ ಹೊರತು ಜಗತ್ತಿನಲ್ಲಿ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ ಅನ್ನೋದನ್ನು ಕೌರವ ಪಾಂಡವರ ಕಥೆಯ ಮೂಲಕವಾಗಿ ಏನು ತಿಳಿಸಿಕೊಟ್ಟಿದ್ದಾರೆ ಅದಂತೂ ತೀರಾ ಆಶ್ಚರ್ಯಕರ. ಮತ್ತೊಂದು ಕಡೆಗೆ ಮಹಾಭಾರತ ಸುದೀರ್ಘವಾದ ಕಥಾನಕ, ಅಷ್ಟು ದೀರ್ಘ ಕಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳ ಮೂಲರೂಪವನ್ನು ಪ್ರಾರಂಭ ಮಾಡಿ ಅವತಾರ ಮೊದಲಾದ ಎಲ್ಲ ಮಾಹಿತಿ ಕೊಡ್ತಾರೆ. ದೈತ್ಯರ ಮೂಲರೂಪವನ್ನು ಹಿಡಿದು ಅವರ ಅವತಾರ ಸಾಧನಗಳನ್ನು ಕೊಡ್ತಾರೆ, ಅವರ ಸಮಗ್ರ ಜೀವನವನ್ನು ಚಿತ್ರಿಸ್ತಾರೆ. ಮುಂದೆ ಅವರಲ್ಲಿ ಏನಾದರೂ ಅಂತ ಹೇಳ್ತಾರೆ, ಅದು ಬಹಳ ಕಷ್ಟ. ಎಲ್ಲಿಂದ ಬಂದರು ಅಂತ ಹೇಳೋದು ಕಷ್ಟ, ಏನಾದರೂ ಅಂತ ಹೇಳೋದು ಕಷ್ಟ. ಯಾವುದೇ ಕಥೆ ಕಾದಂಬರಿ ಸ್ಟೇಜಲ್ಲಿ ಮುಗಿದೋಗ್ಬಿಡುತ್ತೆ. ಮಹಾಭಾರತ ಹಾಗಲ್ಲ. ಈ ಸರ್ತಿ ನೋಡ್ತೇವೆ ನಾವು ಅವನ್ನ, ಪಾಂಡವರೆಲ್ಲ ಯಾರು ಅಂತ ಹೇಳಿದ ಮಹಾಭಾರತ, ಕೌರವರೆಲ್ಲ ಯಾರು ಅಂತ ಹೇಳಿದ ಮಹಾಭಾರತ, ಮುಂದೆ ಏನಾಗ್ತಾರೆ ಅವರೆಲ್ಲ ಮೊದಲು ಹೇಳುತ್ತದೆ. ಅದಕ್ಕೆ ಸಮಗ್ರತೆ ಅಂತ ಕರೆಯೋದು. ಆ ಅರ್ಥದಲ್ಲಿ ಪರಿಪೂರ್ಣತೆಯನ್ನು ಮಹಾಭಾರತ ಹೊಂದಿರೋದು ಅದರ ಇನ್ನೊಂದು ವೈಶಿಷ್ಟ್ಯ. ಆ ಕಥೆಯಲ್ಲೂ ಕೂಡ ಅನೇಕ ತಲೆಮಾರುಗಳ ಕಥೆಗಳು. ಶಶಾಂಕ ಪುತ್ರಾದ ಭವತ್ ಪುರೂರವಾಹ ತಸ್ಯಾಯುರಾಯೋರ್ ನಹುಷೋಯ ಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಹ. ಸಾಕ್ಷಾತ್ ಭಗವಂತನಿಂದ ಅವತಾರ ಮಾಡಿದವರು ಬ್ರಹ್ಮದೇವರು. ಬ್ರಹ್ಮದೇವರ ಏಳು ಮಾನಸ ಪುತ್ರರಲ್ಲಿ ಅತ್ರಿಮುನಿಗಳ ಒಬ್ಬರು. ಆ ಅತ್ರಿಮುನಿಗಳ ಮಗನಾಗಿ ಅವತಾರ ಮಾಡಿದ್ದು ಚಂದ್ರ. ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವಸ್ಸು, ಅವನ ಮಗ ಆಯು, ಅವನ ಮಗ ನಹುಷ, ನಹುಷನ ಮಗ ಯಯಾತಿ. ಯಯಾತಿಗೆ ಇಬ್ಬರು ಹೆಂಡಂದಿರು, ಅದರಲ್ಲಿ ದೇವಯಾನಿ ಮತ್ತು ಶರ್ಮಿಷ್ಠ ಅಂಥೇಳಿ. ದೇವಯಾನಿ ದೊಡ್ಡವಳು, ಶರ್ಮಿಷ್ಠ ಚಿಕ್ಕವಳು. ಅವರಲ್ಲಿ ಒಟ್ಟು 5 ಜನ ಮಕ್ಕಳು. ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಹ, ಎಲ್ಲ ಭಗವದ್ಭಕ್ತರಾದ 5 ಮಕ್ಕಳು. ಯದುಂಚ ತುರ್ವಸುಂಚೈವ ದೇವಯಾನಿ ವ್ಯಜಾಯತ ದೃಹ್ಯಂಚಾನುಂಚ ಪೂರುಂಚ ಶರ್ಮಿಷ್ಠ ವರ್ಷಪರ್ವಣಿ. ಯದು ತುರ್ವಸು ದೇವಯಾನಿಯ ಮಕ್ಕಳು, ದೃಹ್ಯ ಅನು ಮತ್ತು ಪೂರು ಅಂತಕ್ಕಂಥವರು ಶರ್ಮಿಷ್ಠೆಯ ಮಕ್ಕಳು. 5 ಜನ ಮಕ್ಕಳಿಂದ ವಂಶ ಬೆಳೀತು. ಅದೆಲ್ಲ ಹೇಳ್ತಾ ಬರ್ತಾರೆ, ಅವರೆಲ್ಲ ಕಥೆಗಳು ಹೇಳ್ತಾರೆ. ಮತ್ತು ಡೀಟೇಲ್ಸನ್ನು ಎಷ್ಟೋ ಜನ ತಾತ ಮುತ್ತಾತನ ಕಥೆ ಕ್ಲೋಸ್ ಹೆಸರು ಉಳ್ಕೊಂಡ್ರೆ ಪುಣ್ಯ, ಎಷ್ಟೋ ಹೆಸರು ಕೂಡ ಇರೋದಿಲ್ಲ, ಎಷ್ಟೋ ಸರಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಈ ಶ್ರಾದ್ದ ಪಕ್ಷದಲ್ಲೂ 3 ಜನ ದಾಟಿ ಮತ್ತೆ ಬರೋದಿಲ್ಲ, ಅಲ್ಲಿಗೆ ಕ್ಲೋಸ್. ಆದರೆ ಸಮಗ್ರ ಚಿತ್ರವನ್ನು ಕೊಡ್ತಾರೆ, ಅಲ್ಲಿ ಏನೇನು ಮಾಡಿದರು, ಅವರ ಸಾಧನೆ ಏನು, ಅವರ ವಿವಾಹದ ಏನು, ಅವರ ಪರಿಕಲ್ಪನೆಗಳೇನು, ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಇಂಥ ಒಂದು ಪೂರ್ಣತೆಯನ್ನು ಜಗತ್ತಿನ ಯಾವ ಭಾಗದಲ್ಲೂ ಯಾರೂ ದಾಖಲೆ ಮಾಡಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಎಷ್ಟು ರೋಚಕವಾದ ಕಥೆ ಅಂತ ಗೊತ್ತಾಗ್ತದೆ. ಇಷ್ಟಾದರೂ ಕಥೆಯ ಕೇಂದ್ರಬಿಂದು ಸದಾ ಭಗವಂತನೇ ಯಾವಾಗಲೂ ಕೂಡ. ಕಥೆಯ ಕೇಂದ್ರಬಿಂದು ನಾರಾಯಣನೇ ಹೊರತು ಮತ್ತೊಂದು ಕಡೆ ಹೋಗೋದಿಲ್ಲ. ಭಾಗ ಸುತ್ತಿಮುತ್ತಿ ಅಲ್ಲಿ ಬರಲೇಬೇಕು. ಸರ್ಕಲ್ ಎಷ್ಟೇ ಇದಾದರೂ ಕೂಡ ಆ ಸೆಂಟ್ರ್ ಬಿಟ್ಟು ಹೋಗಾಗಿಲ್ವಲ್ಲ. ಆ ಪರಿಕಲ್ಪನೆಯನ್ನು ಮಹಾಭಾರತದಲ್ಲಿ ಕಾಣುತ್ತೇವೆ. ಮುಂದೆ ಪುರು ಅತ್ಯದ್ಭುತ ಸಾಧನೆ ಮಾಡ್ತಾನೆ. ಅದಕ್ಕೆ ಮುಂದೆ ಪುರುವಂಶ ಪೌರವರು ಅಂತ ಆ ವಂಶದವರಿಗೆ ಹೆಸರಾಗ್ತದೆ. ಆ ವಂಶದಲ್ಲೇ ಮುಂದೆ ಒಬ್ಬ ಮಹಾನುಭಾವನಾದ ರಾಜ ದುಷ್ಯಂತ ಬರ್ತಾನೆ. ದುಷ್ಯಂತನ ಮಗನೇ ಭರತ, ಆತ ಚಕ್ರವರ್ತಿ ಆಗ್ತಾನೆ. ದುಷ್ಯಂತ ಶಕುಂತಲೆಯರವಾಗ ಭರತ ಜಗತ್ತು ಕಂಡ ಚಕ್ರವರ್ತಿಗಳ ಸಾಲಿಗೆ ಸೇರ್ತಾನೆ. ಮುಂದೆ ಆ ವಂಶದಲ್ಲಿ ಕುರು ಅಂತ ಒಬ್ಬ ರಾಜ ಬರ್ತಾನೆ. ಆ ಕುರುರಾಜನಿಂದ ಕುರುಕ್ಷೇತ್ರ ನಿರ್ಮಾಣವಾಗ್ತದೆ. ಆ ವಂಶದಲ್ಲಿ ಮುಂದೆ ಪ್ರತೀಪರಾಜ ಅಂತ ಬರ್ತಾನೆ. ಆ ಪ್ರತೀಪರಾಜನಿಗೆ 3 ಜನ ಮಕ್ಕಳು. ಮೊದಲನೇದಾಗಿ ಬಾಲ್ಯಿಕ ದೇವಾಪಿ ಶಂತನು. ದೇವಾಪಿ ಅವನಿಗೆ ಚರ್ಮರೋಗ ಇದ್ದಿದ್ದರಿಂದ ರಾಜ್ಯಭಾರವನ್ನು ಮಾಡದೇನೆ ಅವನು ತಪಸ್ಸಿಗೋಸ್ಕರ ಹೊರಟುಬಿಡ್ತಾನೆ. ಅಂದರೆ ಚರ್ಮರೋಗ ಇದ್ದಿದ್ದ ಕಾಲಕ್ಕೇನೆ ರಾಜ್ಯಾಡಳಿತ ಅರ್ಹತೆ ಬರಲಿಲ್ಲ ಅವನಿಗೆ. ಅದು ಬುದ್ಧಿ ನೆಟ್ಟಗಿಲ್ಲದೆ ಹೋದರೂ ರಾಜ್ಯ ಆಡತಕ್ಕಂಥ ಕಾಲದಲ್ಲಿ ಮನುಷ್ಯ ಇದ್ದ. ಬುದ್ಧಿ ಇಲ್ಲದೆ ಹೋದರೂ ಪರವಾಗಿಲ್ಲ ಅನ್ನೋಷ್ಟು ಮಟ್ಟಿಗೆ, ಎಂಥ ಪರ್ಫೆಕ್ಷನ್ ಇತ್ತಾಗಿನ ಕಾಲಕ್ಕೆ. ಅಂದರೆ ರಾಜನಿಗೆ ಯಾವ ದೋಷ ಇದ್ದರೂ ಜನಗಳ ಮನಸ್ಸಿನ ಎಫೆಕ್ಟ್ ಆಗ್ತದೆ ಅಂತ ಅರ್ಥ. ಆದರೆ ಶ್ರದ್ಧೆ ಹುಟ್ಟೋದಿಲ್ಲ. ಆದ್ದರಿಂದ ಅವನು ಒಂಥರ ಪರ್ಫೆಕ್ಟ್ ಆಗಿರಬೇಕು. ಅದರ ಫಲಿತಾಂಶ ದೇವಾಪಿ ತಪಸ್ಸಿಗೆ ಹೋಗಿಬಿಟ್ಟಂತೆ. ಬಾಲ್ಯಕ ರಾಜ ಪುತ್ರಿಕಾ ಪುತ್ರ ಧರ್ಮದಿಂದ ತಾನು ಬಾಲ್ಯಕ ವಂಶಕ್ಕೆ ಸೇರಿಬಿಡ್ತಾನೆ. ಆ ಬಾಲ್ಯಕ ರಾಜ ಸಾಮಾನ್ಯನಲ್ಲ, ಸಾಕ್ಷಾತ್ ಪ್ರಹ್ಲಾದ ರಾಜನೇ ಬಾಲ್ಯಕನಾಗಿ ಅವತಾರ ಮಾಡಿತ್ತು. ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದೋ ಭಗವತ್ ಪ್ರಿಯ ವಾಯುನಾಚ ಸಭಾವಿಷ್ಟ ಬಾಲ್ಯಕೇಶು ಅಭವತ್ಪತಿ. ಸಾಕ್ಷಾತ್ ವಾಯುದೇವರ ಒಂದು ಆವೇಶವನ್ನು ಹೊಂದಿ ಪ್ರಹ್ಲಾದ ರಾಜ ಬಾಲ್ಯಕ ರಾಜನಾಗಿ ಹುಟ್ಟಿ ಬಾಲ್ಯಕ ದೇಶಕ್ಕೆ ರಾಜನಾಗ್ತಾನೆ. ಬಾಲ್ಯಕ ಅಂಬುದು ದೇಶದ ಹೆಸರು, ಆ ದೇಶಕ್ಕೆ ರಾಜನಾಗಿದ್ದು ಬಾಲ್ಯಕ ರಾಜ ಅಂತ ಹೆಸರಾಯಿತು ಅಷ್ಟೇ. ಮೂರನೆಯವನೇ ಶಂತನು. ಆ ಶಂತವಿನ ಶಂತನುವಿಗೆ ವಿಶಿಷ್ಟವಾದ ರೀತಿಯಲ್ಲಿ ಭೀಷ್ಮರು ಹುಟ್ಟುತ್ತಾರೆ ಮುಂದೆ. ಈ ಕಡೆಗೆ ಬಾಲ್ಯಕ ರಾಜನಿಗೆ ಸೋಮದತ್ತ ಅಂತ ಒಬ್ಬ ಮಗ ಆಗ್ತಾನೆ. ಸೋಮದತ್ತನಿಗೆ ಮೂರು ಮಕ್ಕಳು, ಭೂರಿ, ಭೂರಿಶ್ರವತ್ ಮತ್ತು ಶಲ ಅಂಥೇಳಿ. ಭೂರಿಶ್ರವಸ್ ಮಹಾಪರಾಕ್ರಮಿ ಆಗ್ತಾನೆ. ಅವರೆಲ್ಲ ಮುಂದೆ ಯುದ್ಧದಲ್ಲಿ ಭಾಗವಹಿಸ್ತಾರೆ. ಈ ಕಡೆಗೆ ಶಂತನಿಗೆ ಎಂಟು ಮಕ್ಕಳು ಹುಡ್ತಾರೆ ಗಂಗಾದೇವಿಯಲ್ಲಿ. ಕಥೆಯೆಲ್ಲ ನೋಡಿದ್ದೇವಾಗಲೇನು, ಅದೆಲ್ಲ ಸ್ವಲ್ಪ ಜ್ಞಾಪಕ ಮಾಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ಬೇಕಷ್ಟೇನು. ಶಂತನು ರಾಜ ಎಂಟು ಮಕ್ಕಳನ್ನು ಪಡೀತಾನೆ ಗಂಗಾದೇವಿಯಲ್ಲಿ. ಮೊದಲ ಏಳು ಮಕ್ಕಳನ್ನು ಗಂಗಾದೇವಿ ತಾನೇ ಕೊಂದು ಹಾಕಿಬಿಡ್ತಾಳೆ. ದೇವಕಿಯ ಮೊದಲ ಆರು ಮಕ್ಕಳನ್ನು ಕಂಸ ಕೊಂದರೆ ಇಲ್ಲಿ ತನ್ನ ಏಳು ಮಕ್ಕಳನ್ನು ಗಂಗೆನೇ ಕೊಂದು ಬಿಡ್ತಾಳೆ. ಮಕ್ಕಳನ್ನು ಕೊಂದವರ ಕಥೆ ಇದು, ಮಕ್ಕಳನ್ನು ಕೊಂದವರ ಕಥೆ. ಆದರೆ ಕಂಸ ಕೊಂದಿದ್ದು ದ್ವೇಷದಿಂದ, ಈಗ ದ್ವೇಷದಿಂದ ಕೊಲ್ಲಿಲ್ಲ. ಹಸುಗಳು ಪ್ರಾರ್ಥನೆ ಮಾಡಿರ್ತಾರೆ, ಭೂಲೋಕ ಹೆಚ್ಚು ಸಲ ಇರೋದಿಲ್ಲ, ನಾವು ಆದಷ್ಟು ಬೇಗ ಬರಬೇಕು ಅಂತ ಹೇಳಿ ನೀನೇ ಮನ ಕೊಂದು ಬಿಡು ಅಂತ ಕೇಳ್ಕೊಂಡಿರ್ತಾರೆ. ಆದ್ದರಿಂದ ಕೊಂದು ಹಾಕ್ತಾಳೆ. ಎಂಟನೇ ಮಗುವೇ ಭೀಷ್ಮರ ಬರ್ತಾರೆ, ದೇವವ್ರತ ಅಂತ ಹೆಸರು. ಮುಂದೆ ಅವರು ಪರಶುರಾಮರ ಹತ್ರ ಓದ್ತಾರೆ, ಬೃಹಸ್ಪತ್ಯಾಚಾರ್ಯರು ಓದ್ತಾರೆ, ಅವರ ಹತ್ರ ಓದ್ತಾರೆ. ನೂರು ವರ್ಷಗಳ ಕಾಲ ಒಟ್ಟು ಬೃಹಸ್ಪತ್ಯಾಚಾರ್ಯರ ಹತ್ರ ವೇದಾಧ್ಯಯನವನ್ನು ಮಾಡ್ತಾರೆ ಭೀಷ್ಮರು. ದೇವವ್ರತ ಅಂತ ಹೆಸರಾಗಿ ಅವರಿಗೆ. 425 ವರ್ಷಗಳ ಕಾಲ ಪರಶುರಾಮ ದೇವರ ಹತ್ರ ಓದ್ತಾರೆ. 425 ಪರಶುರಾಮ ದೇವರ ಹತ್ರ, 100 ವರ್ಷ ಬೃಹಸ್ಪತ್ಯಾಚಾರ ಹತ್ರ, 525 ವರ್ಷ ಓದಿದವರು. ಎಷ್ಟು ದೀರ್ಘಾಯುಷ್ಯ, ಆಯುಷ್ಯದ ಬಹುಭಾಗ ಓದಿನಲ್ಲೇ ಕಳೆದಿದ್ದಾರೆ. ಎರಡರಲ್ಲಿ ಕಾಣ್ತಕ್ಕಂಥದ್ದು, ಒಂದು ದೀರ್ಘಾಯುಷ್ಯ, ಮತ್ತೊಂದು ಕಡೆಗೆ 800 ಮೋರ್ ದೆನ್ 50% ಓದಿನಲ್ಲೇ ಕಳೆದಿದ್ದ. ಅದು ಎಲ್ಲೋ ಓದಿಲ್ಲ. ಬೃಹಸ್ಪತ್ಯಾಚಾರ್ಯ ಹತ್ರ ವೇದಾಧ್ಯಯನ, ಪರಶುರಾಮ ಸಾಕ್ಷಾತ್ ನಾರಾಯಣ, ಅವರಲ್ಲಿ ತತ್ವಶಾಸ್ತ್ರ ಅಸ್ತ್ರವಿದ್ಯೆ. ಅಂದರೆ ಭೀಷ್ಮರ ಕಥೆ ಒಬ್ಬ ಅಸಾಧಾರಣವಾದಂಥ ವಿದ್ಯಾಭ್ಯಾಸ ಮಾಡಿದವರ ಕಥೆ. ಅದು ಅಲ್ಲಿಗೊಂದು ಘಟ್ಟ ಬಂತು. ಮುಂದೆ ಸತ್ಯವತಿಯನ್ನು ವಿವಾಹವಾಗ್ತಾನೆ ಶಂತನು ರಾಜ, ಭೀಷ್ಮರೇ ಮಾಡಿಸ್ತಾರೆ. ಅದರಿಂದಾಗಿಯೇ ಭೀಷ್ಮ ಅಂತ ಹೆಸರು ಬರುತ್ತೆ ದೇವವ್ರತ ಆಗಿದ್ದ ಅವರಿಗೆ. ಆ ಶಂತನು ರಾಜ ಸತ್ಯವತಿಯಲ್ಲಿ ಇಬ್ಬರು ಮಕ್ಕಳನ್ನು ಪಡಿತಾನೆ, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅಂಥೇಳಿ. ಚಿತ್ರಾಂಗದೋ ಅಕೃತೋದ್ವಾಹ ಗಂಧರ್ವೇಣ ನಿಹತೋ ರಣೆ. ಇನ್ನು ಮದುವೆ ಆಗಿದ್ದಿಲ್ಲ ಚಿತ್ರಾಂಗದನಿಗೆ. ಈ ಕಡೆ ಶಂತನರಾಜ ಸ್ವರ್ಗಸ್ಥನಾಗಿ ಬಿಡ್ತಾನೆ. ಚಿತ್ರಾಂಗದ ಮದುವೆಗಿಂತ ಮುಂಚಿತವಾಗಿ ಚಿತ್ರಾಂಗದ ಎಂಬ ಗಂಧರ್ವನಿಂದ ಹತನಾಗಿ ಬಿಡ್ತಾನೆ. ಅವನಿನ್ನೂ ಮದುವೆನೇ ಆಗಿರಲಿಲ್ಲ, ಮಕ್ಕಳು ಪ್ರಶ್ನೆಯೇ ಬರಲಿಲ್ಲ. ವಿಚಿತ್ರವೀರ್ಯನಿಗೆ ಭೀಷ್ಮರು ಮೂರು ಜನ ಕನ್ಯೆಯನ್ನು ತಂದು ವಿವಾಹ ಮಾಡಲಿಕ್ಕೆ ಅಂತ ಬರ್ತಾರೆ. ಕಾಶಿರಾಜನ ಕುಮಾರಿಯರು ಅಂಬಾ, ಅಂಬಿಕಾ, ಅಂಬಾಲಿಕ. ಅಂಬಾ ಒಪ್ಪೋದಿಲ್ಲ ಮದುವೆಗೆ, ಅಂಬಿಕಾ ಅಂಬಾಲಿಕೆಯರನ್ನು ಮದುವೆ ಮಾಡಿಸ್ತಾರೆ. ಅಂಬಾ ಪೂರ್ವತ ಮೂಲತಃ ಭೀಷ್ಮರ ಸ್ವರೂಪದ ಪತ್ನಿ, ಜುನಾಭಕವಸುವಿನ ಹೆಂಡತಿ. ಆದರೆ ಬ್ರಹ್ಮದೇವರ ಶಾಪದಿಂದಾಗಿ ಗಂಡನಿಗೆ ವಿರೋಧವನ್ನು ಬಯಸಿ ಕೊಲ್ತೇನೆ ಎಂಬ ಹಠ ತೊಟ್ಟು ಶಿಖಂಡಿಯಾಗಿ ಹುಡ್ತಾನೆ ಮುಂದೆ. ಆ ಕಥೆ ನೋಡಿದ್ದೇವೆ. ಇಲ್ಲಿ ಈ ಮುಖ್ಯವಾಗಿ ಅಂಬಿಕಾ ಅಂಬಾಲಿಕೆಯರಲ್ಲಿ ಮಕ್ಕಳನ್ನು ಪಡೆಯುವುದಕ್ಕಿಂತ ಮುಂಚಿತವಾಗಿಯೇ ವಿಚಿತ್ರ ರಾಜ ಕ್ಷಯರೋಗ ಬಂದು ಸತ್ತೋಗಿಬಿಡ್ತಾನೆ. ವಂಶ ನಿರ್ವಂಶವಾಗುವ ಒಂದು ಪ್ರಸಂಗ ಬಂದೋಯಿತು. ಆಗ ವೇದವ್ಯಾಸರ ಅನುಗ್ರಹದಿಂದ ಅಂಬಿಕೆಯಲ್ಲಿ ಧೃತರಾಷ್ಟ್ರ ಹುಟ್ಟುತ್ತಾನೆ, ಅಂಬಾಲಿಕೆಯಲ್ಲಿ ಪಾಂಡುರಾಜ ಹುಟ್ಟುತ್ತಾನೆ, ದಾಸಿಪುತ್ರನಾಗಿ ವಿದುರ ಹುಟ್ಟುತ್ತಾನೆ. ಮೂರು ಜನ ಅವತಾರವನ್ನು ಮಾಡುತ್ತಾನೆ. ಅದರಲ್ಲಿ ಧೃತರಾಷ್ಟ್ರ ಹಿರಿಯ, ಪಾಂಡುರಾಜ ಕಿರಿಯ. ಅಂಬಿಕೆಯ ಮಗ ಇವನು, ಅಂಬಾಲಿಕೆಯ ಮಗ. ಅಂಬಿಕೆಯ ಬದಲು ದಾಸಿಪುತ್ರನಾಗಿ ಹುಟ್ಟಿದ್ದು ವಿದುರ. ಅಲ್ಲಿ ಪಾಂಡುರಾಜನ ಮಕ್ಕಳಾಗಿ ಪಾಂಡುರಾಜನ ಇಬ್ಬರು ಹೆಂಡಂದರು, ಕುಂತಿ ಮತ್ತು ಮಾದ್ರಿ. ಧೃತರಾಷ್ಟ್ರನಿಗೆ ಒಬ್ಬಳೇ ಹೆಂಡತಿ ಗಾಂಧಾರಿ. ಕುಂತಿ ತನ್ನ ವಿವಾಹದ ಪೂರ್ವದಲ್ಲೇನೆ ದುರ್ವಾಸರ ಅನುಗ್ರಹ ಬಲದಿಂದ ಕರ್ಣ ಒಂದು ಮಂತ್ರವನ್ನು ಉಪದೇಶ ಹೊಂದಿರುತ್ತಾಳೆ. ಅದರ ಪ್ರಭಾವದಿಂದಾಗಿ ಕರ್ಣನನ್ನು ಪಡೆದು ಅವನನ್ನು ಸುರಕ್ಷಿತವಾಗಿ ಬದುಕಲಿ ಅಂತ ನೀರಲ್ಲಿ ಬಿಟ್ಟುಬಿಡ್ತಾಳೆ. ಮುಂದೆ ಅವನು ಒಬ್ಬ ರಾಧೇಯನಾಗಿ ಬದುಕ್ತಾನೆ. ಅಧಿರಥ ರಾಧೇಯರ ಮಗನಾಗಿ, ಸಾಕು ಮಗನಾಗಿ ಬೆಳೆದು ರಾಧೇಯ ಅನಿಸಿಕೊಂಡು ಕೌರವರ ಪಕ್ಷವನ್ನು ಸೇರಿಬಿಡ್ತಾನೆ. ಅಂದರೆ ಕುಂತಿಯ ಒಬ್ಬ ಮಗ, ಹಿರಿಯ ಮಗನೇ ಕೌರವ ಪಕ್ಷದಲ್ಲಿದ್ದಾನೆ, ಉಳಿದವರೆಲ್ಲ ಈ ಕಡೆ ಇದ್ದಾನೆ. ಒಂದು ವಿಚಿತ್ರ ಕಥೆ, ಭಾಳ ಸಂಕೀರ್ಣದ ಕಥೆ ಅದು. ಒಂದು ಮನೆ ಒಬ್ಬರು ಇನ್ನೊಂದು ಪಕ್ಷ ಸೇರ್ಕೊಂಡ್ಬಿಟ್ರೆ ಫಜಿತಿಯಾಗಿಬಿಡುತ್ತೆ. ಆದರೆ ಅಂಥ ಹೊತ್ತಿನಲ್ಲಿ ಸಣ್ಣ ಪುಟ್ಟ ಪಕ್ಷ ಸೇರಲಿಲ್ಲ. ಅವರು ಇಡೀ ದೇಶದ ಇತಿಹಾಸವನ್ನೇ ಬದಲಾಯಿಸ್ತಕ್ಕಂಥ ಯುದ್ಧದಲ್ಲಿ ತನ್ನ ಇಬ್ಬರು ಮಕ್ಕಳು ಪಾಲ್ಗೊಂಡಾಗ ತಾಯಿ ಎಷ್ಟು ಸಂಕಟ ಪಟ್ಟಿರ್ಬೋದು ಲೆಕ್ಕ ಹಾಕಿ ನೋಡೋಣ. ತಮ್ಮವರು ಒಬ್ರು ಇದ್ದಾರೆ ಪ್ಲೇನಲ್ಲೋ ಬಸ್ನಲ್ಲೋ ಆಕ್ಸಿಡೆಂಟ್ ಆಗೋ ಬಸ್ನಲ್ಲಿ ಅಂದರೆ ಜೀವನ ಇಲ್ಲೋದಿಲ್ಲ ಅಂತ ಹೊತ್ತಿನೊಳಗೆ ಖಚಿತವಾಗಿ ಆಕೆ ಗೊತ್ತಿದೆ ಪಾಪ ಯಾರಿಗೆದ್ರೂ ಒಬ್ಬ ಮಗ ಹೋದಂತೆ ಲೆಕ್ಕ. ಈ ಕೌರವರಿಗೆದ್ರೂ ಅಷ್ಟೇ, ಪಾಂಡವರಿಗೆದ್ರೆ ಒಬ್ಬ ಮಗ ಗ್ಯಾರಂಟಿ ಹೋಗ್ತಾನೆ. ಅದರಲ್ಲಿ ಪಾಂಡವರ ಕಡೆಗೆ ಕೃಷ್ಣ ರಕ್ಷಣೆಗೆ ಹೋಗೋ ಪ್ರಸಂಗ ಇಲ್ಲ ನಿಜ, ಅಲ್ಲಿಂತೂ ಕರ್ಣ ಹೋಗಲೇಬೇಕು. ಯುದ್ಧದ ವಾರ್ತೆಯನ್ನು ಕೇಳಿ ಕುಂತಿ ಎಷ್ಟು ಧೈರ್ಯದಿಂದ ಬದುಕ್ತಾಳೆ ಎಂಬುದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕುಂತಿ ಮಾದ್ರಿಯರಲ್ಲಿ ಪಾಂಡವರಾಜ ಮಕ್ಕಳನ್ನು ಪಡಿತಾನೆ. ಮಕ್ಕಳು ಪಾಂಡವರೆಲ್ಲ ಹುಟ್ಟಿದ್ದು ಬದರಿಕಾಶ್ರಮದಲ್ಲಿ ಹುಟ್ಟುತ್ತಾರೆ. ನಾವೆಲ್ಲ ಏನು ಹೋಗಿ ಬರ್ತೇವೆ ಬದರಿಗೆ, ಅಂತ ಬದರಿಯಲ್ಲಿ ಹುಟ್ಟಿದವರು ಪಾಂಡವರು. ಬದರಿ ಕ್ಷೇತ್ರದಂಥ ಕ್ಷೇತ್ರ ಇಲ್ಲ, ಪಾಂಡವರಂಥ ಮಕ್ಕಳಿಲ್ಲ ಅನ್ನೋ ದಾಖಲೆಯನ್ನು ಪಡಿತಾರೆ ಎಂಬುದು ಭಾರಿ ವಿಶೇಷ. ಅದರಲ್ಲಿ ಭೀಮಸೇನಂಥ ಸಾಕ್ಷಾತ್ ವಾಯುದೇವರು ಅವತಾರ ಮಾಡಿ ಬರ್ತಾರೆ ಅಂದರೆ ಕುಂತಿಯ ಭಾಗ್ಯ ಅದು. ಸರ್ವೋತ್ತಮನಾದ ಕೃಷ್ಣನನ್ನು ಆಡಿಸಿದ್ದು ಯಶೋದೆಯ ಭಾಗ್ಯ, ದೇವಕಿಯ ಭಾಗ್ಯವಾದರೆ ಜೀವೋತ್ತಮನಾದ ಭೀಮನನ್ನು ಆಡಿಸಿದ್ದು ಈ ಕುಂತಿಯ ಭಾಗ್ಯವಾಯಿತು. ಇಬ್ಬರು ಕೂಡ ಅನುಗ್ರಹದಿಂದಲೇ ಮಕ್ಕಳನ್ನು ಪಡೆದವರು. ಅದರ ಪರಿಣಾಮ ಆಕೆಯೇ ಜೀವನಕ್ಕೆ ಹೊಸ ಒಂದು ಯಶಸ್ಸನ್ನು ಕೊಟ್ಟಿತು. ಅಲ್ಲಿ ಗಾಂಧಾರ್ಯ ಮಕ್ಕಳ ಈ ಕೌರವರು ದುರ್ಯೋಧನಾದಿಗಳು 100 ಜನ ಹುಟ್ಟುತ್ತಾರೆ. ಇವರು ಪ್ರಧಾನವಾಗಿ ಕುಂತಿಯ ಮಕ್ಕಳು 3, ಇಲ್ಲಿ ದ್ರೌಪದಿ ಮಾದ್ರಿಗೆ 2, ಅಲ್ಲಿ 3 ಪ್ರಧಾನವಾಗಿ, ಅಲ್ಲಿ 100. ಈ 100 vs 3 ಮಹಾಭಾರತ ಆಗಿತ್ತು. 100-3 ಮಧ್ಯೆ ಗಲಾಟೆ. ಅದು ಬೇರೆ ಮನೆಯಲ್ಲಿ ಒಂದೇ ಮನೆಯಲ್ಲಿ ಹುಟ್ಟಿದವರು ಭಾರಿ ಗಲಾಟೆ ಅದು. ಅಂತ ಮನೆಯಲ್ಲಿ ಹುಟ್ಟಿದವರಲ್ಲೇ ಅಂತ ಒಂದು ಭಿನ್ನಾಭಿಪ್ರಾಯ ಬರ್ತದೆ ಅಂತ ಹೇಳಿದರೆ ಹೇಗೆ ನಂಬಬೇಕು ಅಂದರೆ ಮನಸ್ಸಿನಲ್ಲೇ ತಾಕಲಾಟ ಬರೋದನ್ನು ಕೆಲವು ಸಲ ಸಂಧ್ಯಾನೆ ಮಾಡಬೇಕು ಅಂತ ಒಂದು ಮನಸ್ಸು ಬೇಡ ಅಂತ ಇನ್ನೊಂದು ಮನಸ್ಸು, ಅಲ್ಲೇನೆ ಗಲಾಟೆಗಳು ಪೂರ್ತಿ. ಕಾಫಿ ಕುಡಿಬೇಕು ಅಂತೂ ಬೇಡ ಅಂತೂ ಅಂತೂ, ತೀರ್ಥ ದೊಡ್ಡದು ಕಾಫಿ ದೊಡ್ಡದು ಅಂದರೆ ಕಾಫಿನೇ ದೊಡ್ಡದು ಅಂತ ಗೆದ್ದು ಬಿಡ್ತದೆ ಮನಸ್ಸು. ಅದನ್ನು ಮನಸ್ಸಿನೊಳಗೆ ತಾಕಲಾಟ ಆದರೆ ಮನೆಯಲ್ಲಿ ಯಾಕಾಗಬಾರದು, ಮನೆಯಲ್ಲಾದರೆ ಮನೆಯವರಲ್ಲಿ ಯಾಕಾಗಬಾರದು. ಇದು ಅರ್ಥ ಮಾಡಿಕೊಂಡ್ರೆ ಅಪೂರ್ವವಾದ ಕಾವ್ಯ ಅದು. ಒಂದೇ ಮನೆಯಲ್ಲಿ ಘರ್ಷಣೆ ಹೇಗೆ ನಡೀತದೆ ಎಂಬುದನ್ನು ಅಲ್ಲಿ ತೋರಿಸಿಕೊಡ್ತಾರೆ. ಅದು ಡೆಸಿಸಿವ್ ಆಯಿತು. ಇದು ಆಶ್ಚರ್ಯ. ಹೊರಗಿನ ಶತ್ರುಗಳು ಕೋಟಿ ಪಾಲಿಗೆ ವಾಸಿ, ಒಡಗಿನ ಶತ್ರುಗಳು ಭಾರಿ ಡೇಂಜರಸ್. ಮನೆಯೊಳಗಿನ ಕಳ್ಳನ್ನು ಹಿಡಿಲಿಕ್ಕೆ ಆಗೋದಿಲ್ಲ, 24 ತಾಸು ಚಾನ್ಸ್ ಅವನಿಗೆ. ಹೊರಗಿನ ಕಳ್ಳಾದರೆ ಟೈಮ್ ಇಸ್ ನೋಡ್ಕೊಂಬರ್ಬೇಕು ಅವನು. ಅದು ಮಡಿಗೆ ಒಡಗಿನ ಕಳ್ಳ ಆಗಲ್ಲ, ಸಿಗಬೇಕಾದ್ರೆ ಸುಮ್ಮನೆ ಓಡಾಡ್ತಿರ್ತಾನೆ, ಗೊತ್ತೇ ಆಗೋದಿಲ್ಲ. ಇನ್ನು ಮನಸ್ಸಿನಲ್ಲೇ ಕಳ್ಳ ಭಾರಿ ಇದ್ರೂ ಡೇಂಜರಸ್. ಮನಸ್ಸಲ್ಲಿ ಕಳ್ಳ ಯಾವಾಗ ಬೇಕಾದ್ರೂ 24 hours ರಿಮೋಟ್ ಕಂಟ್ರೋಲ್ನೂ ಏನು ಮಾಡೋಕ್ಕಾಗೋದಿಲ್ಲ ಅವನು. ಇದು ಮನಸ್ಸಿನ ಕಳ್ಳರೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಆ ಸೂಚನೆ ಕೊಡಲಿಕ್ಕೆ ಮಹಾಭಾರತ ಒಂದೇ ಮನೆಯಲ್ಲಿ ಹುಟ್ಟಿದ, ಒಂದೇ ಮನೆತನದಲ್ಲಿ ಹುಟ್ಟಿದ ಅವರ ಕಥೆ ಹೇಳ್ತಾ ಇದ್ದಾರೆ. ಎಲ್ಲರೂ ವ್ಯಾಸರ ಪುತ್ರರೇ. ಇನ್ನೊಂದು ಆಶ್ಚರ್ಯ, ಎಲ್ಲರೂ ವೇದವ್ಯಾಸರ ಮಕ್ಕಳು, ಮೊಮ್ಮಕ್ಕಳೇನೆ. ಅದಕ್ಕೆಲ್ಲರೂ ದೇವ್ರ ಮಕ್ಕಳೇನೆ. ಆದರೆ ಒಳ್ಳೆಯವರು ಕೆಟ್ಟವರು ಹೇಗಿದ್ದಾರೆ? ಇವತ್ತು ಬದನೆಕಾಯಿಯು ದೇವ್ರು ಬೆಳೆಸಿದ್ದೇನೆ, ಈ ತುಳಸಿನೂ ದೇವ್ರು ಬೆಳೆಸೋದೇನೆ. ಇವತ್ತು ಮನುಷ್ಯನ ಸೃಷ್ಟಿ ಏನೋ ಅಲ್ಲ ಅದು, ಆದರೆ ಯೋಗ್ಯರಿಗೋಸ್ಕರ ಇದು, ಅಯೋಗ್ಯರಿಗೋಸ್ಕರ ಅದಷ್ಟೇ. ಒಂದೇ ಸೃಷ್ಟಿಯಲ್ಲಿ ಹೇಗೆ ಅದ್ಭುತವನ್ನು ಕಾಣುತ್ತೇವೋ, ಒಂದೇ ಮನೆತನದಲ್ಲಿ ಅದ್ಭುತವನ್ನು ಕಾಣುತ್ತಾ ಎಲ್ಲರೂ ಒಂದೇ ರೀತಿ ಇರಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಣ್ಣ ತಮ್ಮಂದರೆ ಒಂದೇ ರೀತಿ ಇರಬೇಕಾದ ಕಾರಣ ಇಲ್ಲ, ಅಕ್ಕ ತಂಗಿಯರು ಒಂದು ರೀತಿ ಇರಬೇಕಾದ ಕಾರಣ ಇಲ್ಲ, ಅಪ್ಪ ಮಗ ಒಂದು ರೀತಿ ಇರಬೇಕಾದ ಕಾರಣ ಇಲ್ಲ. ಹಿರಣ್ಯಕಶಿಪು ಪ್ರಹ್ಲಾದ, ಎಷ್ಟು ವ್ಯತ್ಯಾಸ. ತಂದೆ ಮಗ ಒಂದು ರೀತಿ ಇರಬೇಕಾಗಿಲ್ಲ, ಮಗ ತಂದೆ ಒಂದು ರೀತಿ ಇಲ್ಲ, ಮಗನ ಮಗ ಒಂದು ರೀತಿ ಇರಬೇಕಾಗಿಲ್ಲ. ಇದೇ ಜೀವಜೀವ ಭೇದ ಅಂತದೇ, ಜೀವಜೀವ ಭೇದ. ಪಂಚಭೇದಗಳಲ್ಲಿ ಜೀವಜೀವ ಭೇದ ಒಂದು. ಅಂಥ ಜೀವಭೇದದ ಸ್ಪಷ್ಟ ಪರಿಕಲ್ಪನೆಯನ್ನು ಕೂಡ ಮಹಾಭಾರತ ನಮ್ಮ ಮುಂದೆ ಇಡ್ತದೆ. ಮುಂದೆ ಅವರೆಲ್ಲ ಬೆಳೀತಿದ್ದಾರೆ. ಪಾಂಡುರಾಜ ಮೃತನಾಗ್ತಾನೆ ಚಿಕ್ಕ ವಯಸ್ಸಿನಲ್ಲಿ ಶಾಪವಶಾತ್. ಪಾಂಡವರು ಹಸ್ತಿನಾಪುರಕ್ಕೆ ಬಂದ ಮೇಲೆ ಗುರುಪಾಂಡವರು ಒಟ್ಟಾಗಿ ಬೆಳೀತಾರೆ. ಅವರ ಬೆಳೆ ಒಟ್ಟಾಗಿ ಬೆಳೆದಾಗಲೂ ಕೂಡ ಪಾಂಡವರು ಪಾಂಡವರೇ, ಕೌರವರು ಕೌರವರೇ. ಪಾಂಡವರೆಲ್ಲ ಗುಣವಂತರಾಗಿ ಬೆಳೀತಾರೆ, ದುರ್ಯೋಧನಾದಿಗಳು ದೋಷಿಗಳಾಗಿ ಬೆಳೀತಾರೆ. ಅದೇ ವ್ಯತ್ಯಾಸ. ಇವತ್ತು ಮೆಣಸಿನಕಾಯಿ ಬೆಳೆಸ್ತಾ ಖಾರವಾಗಿಯೇ ಬೆಳೀತಾ ಹೋಗುತ್ತದು, ಏನು ಸಿಹಿಯಾಗಿ ಕಬ್ಬು ಸಿಹಿಯಾಗಿ ಬೆಳೀತಾ ಹೋಗುತ್ತೆ. ಎಷ್ಟು ನೀರು ಹಾಕಿದ್ರೂ ಅಷ್ಟೇ, ಏನು ಮಾಡಿದ್ರೂ ಅಷ್ಟೇ, ಸ್ವಭಾವ ಅದು ಒಂದು. ಈ ಸ್ವಭಾವನೂ ಆ ಬಂಧ ಸಿದ್ಧಾಂತ ದೊಡ್ಡ ಒಂದು ಸಿದ್ಧಾಂತ. ಜೀವಗಣ ನೀಚೋಚ್ಚ ಭಾವಂಗತಾ ಸ್ವಭಾವತಃ ತ್ರಿಧಾ ಜೀವಾ ದೇವ ಮಾನುಷ ದಾನವಾ. ಸಾತ್ವಿಕರು ರಾಜಸರು ತಾಮಸರು ತಕ್ಕಂಥ ಒಂದು ಡಿವಿಷನ್ನು ಬೈ ಬರ್ತ್ ಅಲ್ಲ, ಬೈ ನೇಚರ್ ಇದೆ ಅಂತ ಹೇಳ್ತಾರೆ. ಅದು ಬಹಳ ಮುಖ್ಯ. ನ್ಯಾಚುರಲ್ ಇದೆ ಡಿಫರೆಂಟ್. ಪಾಂಡವರದ್ದೆಲ್ಲ ಕನ್ಸ್ಟ್ರಕ್ಟಿವ್ ಅಪ್ರೋಚ್, ಕೌರವರದೆಲ್ಲ ಡಿಸ್ಟ್ರಕ್ಟಿವ್ ಅಪ್ರೋಚ್. ಪಾಂಡವರದ್ದೆಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಜೀವನ, ಕೌರವರದ್ದೆಲ್ಲ ಲೋಕನಾಶಕ್ಕೋಸ್ಕರ ಜೀವನ. ಅದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಲೋಕಸ್ಯ ಅಂತ ಹೇಳ್ತಾನೆ. ಜಗತ್ತಿನ ನಾಶಕ್ಕೋಸ್ಕರ ಹುಟ್ಟುತ್ತಾರಲ್ಲ ದುರ್ಯೋಧನಾದಿಗಳು, ಅಂಥವರು. ಆಟಪಾಠಗಳಲ್ಲೂ ಕೂಡ ಪರಸ್ಪರ ವಿರೋಧ. ಅದರಲ್ಲಿ ದುರ್ಯೋಧನಾದಿಗಳ ಕಣ್ಣೆಲ್ಲ ಭೀಮಸೇನನ ಮೇಲೆ. ಭೀಮಸೇನ ದುರ್ಯೋಧನಾದಿಗಳ ಪಾಲಿಗೆ ದೊಡ್ಡ ಒಗಟಾಗಿ ಉಳಿದು ಬಿಡ್ತಾನೆ. ದುರ್ಯೋಧನಾದಿಗಳ ಎಲ್ಲರ ಕಣ್ಣು ಕೂಡ ಭೀಮಸೇನನ ಮೇಲೆ. ಕಲಿಯುಗದಲ್ಲಿ ಎಲ್ಲರ ಕೆಟ್ಟವರ ಕಣ್ಣೆಲ್ಲ ಜ್ಞಾನದ ಮೇಲೇನೆ. ಏನಾದರೂ ಭೀಮನನ್ನು ಅಟ್ಯಾಕ್ ಮಾಡಬೇಕು. ಇವತ್ತು ಕಳ್ಳ ಫಸ್ಟ್ ದೀಪ ಹರಿಸ್ತಾನೆ, ಇಲ್ಲದೆ ಹೋದರೆ ಅವನಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ರಾತ್ರಿ ಬಂದುಬಿಡ್ತಾನೆ, ಫಸ್ಟ್ ಆಫ್ ಆಲ್ ಒಂದು ಸೇಫ್ ಅವನಿಗೆ, ಮನೆ ಫಸ್ಟ್ ಅಲ್ಲಿ ದೀಪ ಹರಿಸಿಬಿಡ್ತಾನೆ. ಕಳ್ಳತನ ಮಾಡೋದು ಸುಲಭ. ದೀಪ ಜ್ಞಾನದ ಸಂಕೇತ, ಜ್ಞಾನ ಹೋಯಿತು ಅಂದರೆ ಎಲ್ಲ ಕಳ್ಕೊಂಡ್ಬಿಡ್ತಾನೆ ಮನುಷ್ಯ. ದೀಪ ಬಂತಷ್ಟೇ ಕಳ್ಳ ಓಡ್ತಾನೆ, ಇದು ಬಹಳ ಮುಖ್ಯ. ಅಂಥ ದೀಪ ಯಾವುದೂ ಅಲ್ಲ, ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಮಹಾಭಾರತ ದೊಡ್ಡ ದೀಪ ಅಂತ ಕರೀತಾರೆ. ಮಹಾಭಾರತದಂಥ ದೀಪ ಬರೀ ದೀಪ ಪ್ರದೀಪ, ಸೂರ್ಯ ಜಗತ್ತಿನ ದೀಪವಾದರೆ ಮಹಾಭಾರತ ಜಗತ್ತಿನ ಪ್ರದೀಪ, ಅದು ಪ್ರಕೃಷ್ಟ ದೀಪ ಅಂತ ಅರ್ಥ. ಗ್ಲೋರಿಯಸ್ ಲೈಟ್, ಲೈಟೇ ಗ್ಲೋರಿಯಸ್ಸು, ಇನ್ನೂ ಗ್ಲೋರಿಯಸ್ ಆಗಿರೋ ಬ್ರೈಟೆಸ್ಟ್ ಪಾಸಿಬಲ್ ಲೈಟ್ ಅಂದರೆ ಮಹಾಭಾರತ. ಅದಿದ್ದವರ ಕೈಯಲ್ಲಿ ಬೆಳಕಿದ್ದಾಗಲಕ್ಕೆ ಯಾವಾಗಲೂ ಕೂಡ ಕತ್ತಲಲ್ಲಿ ಹೋಗಲು ಟಾರ್ಚ್ ಹಿಡ್ಕೊಂಡು ಹೋಗ್ತಾನಲ್ಲ ಆ ಟೈಪ್ ಟಾರ್ಚ್ ಅವನೊಬ್ಬನಿಗೆ ಉಪಯೋಗಕ್ಕೆ ಬರ್ತದೆ. ಅದೇ ರೀತಿಯಲ್ಲಿ ಮಹಾಭಾರತವನ್ನು ಕೇಳಿದರೆ ನಮಗೆ ಜೀವನದಲ್ಲಿ ಬೆಳಕು ಬೀಳುತ್ತದೆ ಅಂತ ಹೇಳ್ತಾರೆ. ಕತ್ತಲೆಯ ಪ್ರಸಂಗದಲ್ಲೆಲ್ಲ ಬೆಳಕು ಚೆಲ್ತಕ್ಕಂಥ ಅಮೋಘವಾದ ಕೃತಿ ಮಹಾಭಾರತ. ಪಾಂಡವರು ಒಂದು ಹಂತದಲ್ಲಿ ದುರ್ಯೋಧನಾದಿಗಳಿಗೆ ಒಗಟಾದಾಗ ದುರ್ಯೋಧನ ಮಾಡಿದ ಕೆಟ್ಟ ಸಂಚು ಪಾಂಡವರನ್ನು ಕೊಂದೇ ಹಾಕಬೇಕು ಅಂತ ಹೊರಟ, ಭೀಮನನ್ನು ಕೊಂದೇ ಬಿಡಬೇಕು ಅಂತ ಹೊರಟ. ಆದರೆ ಏನೂ ಆಗಲಿಲ್ಲ, ಭೀಮನು ಕೊಲ್ಲಕ್ಕಾಗಲೇ ಇಲ್ಲ. ಈ ದೀಪ ಆರಿಸ್ಬೋದು, ಜ್ಞಾನದ ದೀಪ ಆರಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಈ ದೀಪ ಆರಿಸ್ಬಹುದು, ಜ್ಞಾನದ ದೀಪ ಆರಿಸಲಿಕ್ಕೆ ಬರೋದಿಲ್ಲ. ನೋಡಿ, ಸೀಮೆಣ್ಣೆ ದೀಪ ಉಫ್ಫಂದ್ರೆ ಆರೇ ಹೋಗುತ್ತೆ, ಈ ಕರೆಂಟ್ ದೀಪ ಉಫ್ಫಂದ್ರೆ ಆರೋದಿಲ್ಲ. ಅದಕ್ಕೆ ಸುಮ್ಮನೆ ಇನ್ನೂ ಕೈಲಿರೋದಕ್ಕೆ ಕೈಗೆ ಶಾಕ್ ಹೊಡೆಯುತ್ತೆ, ಅದನ್ನು ಸ್ವಿಚ್ ಆಫ್, ಮೇನ್ ಸ್ವಿಚ್ ಆಫ್ ಮಾಡಬೇಕಾಗ್ತದೆ. ಇನ್ನೂ ಪ್ರಸಂಗ ಬಂದರೆ ಇಲ್ಲಿ ಕಂಬದಲ್ಲೇ ತೆಗಿಬೇಕಾಗತ್ತೆ, ಆ ಪೂಲಲ್ಲೇ ತೆಗಿಬೇಕಾಗ್ತದೆ. ಆದರೆ ಇವತ್ತು ಮಹಾಭಾರತದಂಥ ಜ್ಞಾನ ದೀಪ ಇದೆಯಲ್ಲ, ಅದನ್ನು ನಾಶ ಮಾಡೋದು ದೈತ್ಯರು ಕಾಯ್ತಿರ್ತಾರೆ. ಆದರೆ ಸರಿಯಾಗಿ ಇಟ್ಕೊಂಡು ಅದನ್ನು ಉಳಿಸಿಕೊಳ್ಳೋಕ್ಕೆ ಬರ್ತದೆ ಅಂತ ತೋರಿಸ್ಲಿಕ್ಕೆ ಭೀಮನನ್ನು ಏನು ಮಾಡೋಕ್ಕಾಗೋದಿಲ್ಲ ಮುಂದೆ. ಅದು ಈ ಮಧ್ಯೆ ದ್ರೋಣಾಚಾರ್ಯರು ಬರ್ತಾರೆ, ಅಸ್ತ್ರವಿದ್ಯಾ ಗುರುಗಳು ಕಾಮನ್ನು. ಪಾಂಡವರ ಕೌರವರ ಕಥೆ ನೋಡ್ರಿ, ವಂಶ ಕಾಮನ್ನು, ಅಸ್ತ್ರವಿದ್ಯಾ ಗುರುಗಳು ಕಾಮನ್ನು, ತಾತ ಅಂತ ಒಬ್ಬನೇ ತಾತ ವೇದವ್ಯಾಸ ದೇವರು, ಇನ್ನೊಬ್ಬ ತಾತ ಭೀಷ್ಮರು ಕಾಮನ್ನು, ಮತ್ತೆ ಭೀಷ್ಮರು ಕಾಮನ್ ಪಿತಾಮಹ, ವೇದವ್ಯಾಸರು ಕಾಮನ್ ಪಿತಾಮಹ ಪಾಂಡವರು ಕೌರವರಿಗೆ. ಕುರುಕ್ಷೇತ್ರ ಕಾಮನ್ ಬ್ಯಾಟಲ್ ಫೀಲ್ಡ್, ಹಸ್ತಿನಾಪುರ ಕಾಮನ್ ಪ್ಲಾಟ್ಫಾರಂ ಇಬ್ಬರಿಗೂ ಕೂಡ. ಅವರ ನೇಚರ್ ಮಾತ್ರ ಮೋಸ್ಟ್ ಅನ್ಕಾಮನ್, ಎಲ್ಲ ಕಾಮನ್ನು ಅದು ಒಂದೇ, ವಿದ್ಯಾರ್ಥಿಗಳು ಎಲ್ಲ ಕಾಮನ್ನೇ. ಅವರ ಇಂಟೆಲಿಜೆನ್ಸ್ ಮಾತ್ರ ಅವರವ್ರದೇ, ಎಲ್ಲ ಕಾಮನ್ ಆಗೋದಿಲ್ಲ. ಆ ವಿದ್ಯಾರ್ಥಿ ಹಣೆ ಒಳ್ಳೆಯವನು ಒಳ್ಳೆಯವನೇ, ಕೆಟ್ಟವನು ಕೆಟ್ಟವನೇನು. ಮೇಷ್ಟ್ರು ಎಕ್ಸಾಮ್ ಹಾಲು ಎಲ್ಲ ಒಂದೇ, ಕ್ವಶನ್ ಪೇಪರು ಎಲ್ಲ ಒಂದೇ, ಟೈಮಿಂಗ್ ಸಿಗ್ಮಿಸ್ ಎಲ್ಲ ಒಂದೇ, ರಿಸಲ್ಟ್ ಮಾತ್ರ ಬೇರೆ ಬೇರೆ ಆಗೋಗ್ಬಿಟ್ಟಿರ್ತದೆ. ಪಾಂಡವರು ಕೌರವರದಾಗಿದ್ದ ಹಾಗೇನೆ. ಪಾಂಡವರ ವೈಶಿಷ್ಟ್ಯ, ನೂತನವಾದ ವೈಶಿಷ್ಟ್ಯ, ದ್ರೋಣಾಚಾರ್ಯ ಅಸ್ತ್ರವಿದ್ಯಾಗುರುಗಳಾಗಿ ಬಂದಿದ್ದಾರೆ. ಅವರಿಬ್ಬರು ಒಂದೇ ಕಡೆ ಓದ್ತಾರೆ, ಮುಂದೆ ಅಸಾಧಾರಣ ಧನುರ್ಧಾರಿಗಳು ಅನ್ನಿಸ್ತಾರೆ. ಪಾಂಡವರ ಮೇಲೆ ದ್ವೇಷವನ್ನು ಹೆಚ್ಚು ಮಾಡಿಕೊಂಡ ದುರ್ಯೋಧನ ಅರಗಿನ ಮನೆಯ ತಂತ್ರವನ್ನು ಹುಡುತಾನೆ. ಮುಂದೆ ಪಾಂಡವರು ಅದರ ಲೀಲಾಜಾಲವಾಗಿ ಭೀಮನ ಅಸಾಧಾರಣವಾದ ಪರಾಕ್ರಮದಿಂದ ಪಾಂಡವರು ಸುರಕ್ಷಿತವಾಗಿ ಉಳಿತಾರೆ. ಹಿಡಿಂಬಾಸುರನ ಸಂಹಾರ, ಬಕಾಸುರನ ಸಂಹಾರ ಎಲ್ಲವೂ ಭೀಮನಿಂದ ಆಗ್ತಾಯಿ. ಆಗ ಬುಡ್ದ ಪಾಂಡವರ ವ್ಯಕ್ತಿತ್ವ ಜಾಸ್ತಿ ಬಂದಿಲ್ಲ, ಬರೀ ಭೀಮಸೇನಂತೆ ಪ್ರಧಾನ ಪಾತ್ರ. 10 ದಿವಸದ ಮಗುವಾಗಿದ್ದಾಗ ತಾಯಿಯ ಕೈಯಿಂದ ಶತಶೃಂಗ ಪರ್ವತದ ಮೇಲೆ ಬಿದ್ದರೆ ಇಡೀ ಶತಶೃಂಗ ಪರ್ವತವನ್ನೇ ಸಿಡಿತಾಕಿದಂಥ ವಜ್ರದೇಹಿ ಭೀಮಸೇನ. ಇಡೀ ಮಹಾಭಾರತ ಉದ್ದಕ್ಕೂ ಭೀಮಸೇನ ಮಹತ್ವ ಕೊನೆವರೆಗೂ ಬರ್ತಾನೆ ಹೋಗ್ತದೆ. ಉಳಿದರ ಒಂದು ಕಾಲಕ್ಕೆ ಬಂದು ಒಂದು ಕಾಲಕ್ಕೆ ಹೋಗಿಬಿಡ್ತದೆ, ಭೀಮಸೇನದ್ದು ಹೋಗೋದಿಲ್ಲ. ಯಾವಾಗಲೂ ಉಳಿತಕ್ಕಂಥ ಹಿರಿಮೆ ಭೀಮಸೇನ ಹಿರಿಮೆ. ಏಕಚಕ್ರನಗರದಿಂದ ಬಕಾಸುರನನ್ನು ಕೊಂದು ಮುಂದೆ ಹೊರಟ ಮೇಲೆ ದ್ರೌಪದಿ ಸ್ವಯಂವರದ ಘಟ್ಟ, ಅಲ್ಲಿಗೂ ಪಾಂಡವರು ಇಬ್ಬರೂ ಬರ್ತಾರೆ. ಸಿಕ್ಕಿದ್ದು ಪಾಂಡವರಿಗೆ ದ್ರೌಪದಿ ಹೊರತು ಕೌರವರಿಗೆ ಸಿಗಲಿಲ್ಲ. ಅಂದರೆ ವಿದ್ಯೆಗೆ ಯಾರು ಪ್ರಯತ್ನ ಪಟ್ಟರು ಕೂಡ ವಿದ್ಯೆ ಪಾಂಡವರಿಗೆ ಒಲಿತೆ ಹೊರತು ಕೌರವರಿಗೆ ಅಲ್ಲ. ಆದರೆ ಜ್ಞಾನ ಯೋಗ್ಯರಿಗೆ ಬರ್ತಾರೋ ಅಯೋಗ್ಯರಿಗೆ ಜ್ಞಾನ ಬರೋದೇ ಇಲ್ಲ, ಸ್ವರೂಪದಲ್ಲೇ ಇಲ್ಲ. ಈ ಕಣ್ಣು ಕೆಟ್ಟಿದ್ದ ರಿಪೇರಿ ಮಾಡೋದು, ಕುರುಡನ ಏನು ಮಾಡ್ತಾರಕ್ಕಾಗತ್ತೆ? ಹುಟ್ಟು ಕುರುಡನಿಗೆ ಏನು ಮಾಡಿದ್ರು ಅಷ್ಟೇ, ಯಾವ ಸ್ಪೆಕ್ಸ್ ಹಾಕಿದ್ರೆ, ಮೈಕ್ರೋಸ್ಕೋಪ್ ಹಾಕಿದ್ರು, ಟೆಲಿಸ್ಕೋಪ್ ಹಾಕಿದ್ರು ಅಷ್ಟೇ, ಯಾವ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ರು ಅಷ್ಟೇ, ಯಾವ ಲೆನ್ಸು ಕುರುಡನಿಗೆ ಏನೂ ಮಾಡೋಕ್ಕೆ ಬರೋದಿಲ್ಲ. ಆದರೆ ಬೇರೆ ದೋಷ ಇದ್ದರೆ ಯಾವುದೇ ರೀತಿಯಲ್ಲಿ ರಿಪೇರಿ ಮಾಡೋಕ್ಕೆ ಬರ್ತದೆ. ದುರ್ಯೋಧನಾದಿಗಳು ಹತಾಶರಾಗ್ತಾರೆ. ಪಾಂಡವರ ಕಲ್ಯಾಣ ಮಂಗಳಕರವಾದ ಕಲ್ಯಾಣ, ದುರ್ಯೋಧನ ಮದುವೆಗಳಲ್ಲ ಅಮಂಗಳಕರವಾದ ಮದುವೆಗಳವೆಲ್ಲ. ದುರ್ಯೋಧನ ಮದುವೆ ಅಮಂಗಳ, ಕಲಿಯುಗದಲ್ಲಿ ಅಮಂಗಳದ ಮದುವೆ ನಡೆಯೋದೇ ಜಾಸ್ತಿ. ಸಾಮಾನ್ಯ ಏನೋ ಸಾಮಾನ್ಯವಾದ ಪದ್ಧತಿ ಏನು, ಗೋತ್ರ ಬಿಡಬೇಕು ಅಂತಾರೆ, ಒಂದೇ ಗೋತ್ರ ಯಾಕಾಗಬಾರ್ದು ಶುರು ಮಾಡ್ತಾರೆ, ಸಗೋತ್ರ ಯಾಕಾಗಬಾರ್ದು, ಹಠಗಳು, ಬರೀ ಹಠ. ಇಂಥ ಹಠಮಾರಿತನದಲ್ಲೇ ಕಲಿಯುಗದ ವೈಶಿಷ್ಟ್ಯ ಇರು. ದುರ್ಯೋಧನ ಮದುವೆ ಕೆಟ್ಟ ಮದುವೆಗಳು, ಕಲಿಯುಗದ ಮದುವೆ ಸಾಮಾನ್ಯವಾಗಿ ಕೆಟ್ಟ ಮದುವೆ, ಎಲ್ಲವೂ ಅಲ್ಲ, ಸಾಮಾನ್ಯ ಕೆಟ್ಟ ಮದುವೆ ಆಗ್ತದೆ. ಎಷ್ಟೋ ಮದುವೆ ಹೆಸರು ಶುಭ ವಿವಾಹ ಅಷ್ಟೇ, ಅಶುಭ ವಿವಾಹನೇ ಜಾಸ್ತಿ ಅವು. ಶುಭ ವಿವಾಹದ ಬೋರ್ಡ್ ಲಗ್ನಪತ್ರಿಕೆ ಮೇಲೆ ಹಾಕಬೇಕೇ ಹೊರತು ಒಳಗಂತ ಶುಭ ವಿವಾಹ ಏನೂ ಇರೋದಿಲ್ಲ. ಅದರಿಂದಾಗಿ ಇಡೀ ಜಗತ್ತಿನ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಅದೇ ರೀ ಎಕ್ಸಾಮಿನೇಷನ್ ನಡೀಬೇಕು ಕರೆಕ್ಟು, ಮೋಸ ಮಾಡಿದ್ರೆ ಒಳ್ಳೆ ಎಕ್ಸಾಮಿನೇಷನ್, ಮೋಸದ ಎಕ್ಸಾಮಿನೇಷನ್ ಅದು. ಹೇಗೆ ದುಬಾರ ಆದರೆ ವಿದ್ಯಾರ್ಥಿ ತಪ್ಪು, ಆ ಮೇಷ್ಟೆ ಕಾಪಿ ಹೇಳಕ್ಕೆ ಹೋಗ್ಬಿಟ್ರೆ ಇನ್ಸ್ಟಿಟ್ಯೂಷನ್ ತಪ್ಪಾಗ್ತದಾಗ. ಇವತ್ತು ಅಂಥ ಒಂದು ಮೋಸದ ಜಾಲದಲ್ಲಿ ಮನುಷ್ಯ ಬದುಕ್ತಾನೆ. ಮುಂದೆ ಸಭಾಪರ್ವದೊಳಗೆ ಅಪೂರ್ವವಾದಂತಹ ಎರಡು ವಿಚಿತ್ರ ಸಭೆಗಳು. ಪಾಂಡವರ ಸಭೆಯಲ್ಲಿ ಕೃಷ್ಣನಿಗೆ ಅಗ್ರಪೂಜೆಯಾಯಿತು. ಪಾಂಡವರು ತಮ್ಮ ಸಭೆಯನ್ನು ಅತ್ಯಂತ ನ್ಯಾಯಯುತವಾಗಿ ಮಾಡಿದರು. ನ್ಯಾಯಾರ್ಜಿತವಾದ ರೀತಿಯಲ್ಲಿ ಜರಾಸಂಧಾದಿಗಳನ್ನು ಕೊಂದು ಉಳಿದ ರಾಜರುಗಳನ್ನು ಜಯಿಸಿ ಅಪಾರವಾದ ಐಶ್ವರ್ಯದಿಂದ ಲೋಕ ಕಲ್ಯಾಣದ ದೊಡ್ಡ ವ್ಯಾಸ್ಯಯಾಗವನ್ನು ಮಾಡಿ ಕೃಷ್ಣನಿಗೆ ಅಗ್ರಪೂಜೆ ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿದರು. ಇದು ಪಾಂಡವರ ಅದ್ಭುತವಾದ ಸಾಧನೆ. ಕೌರವರು ಇಂಥ ಪಾಂಡವರ ಸಂಪತ್ತನ್ನು ಜೂಜಿನಿಂದ ಕಿಚ್ಕೋತಾರೆ. ಎಷ್ಟು ಸಮಾಜ ಕಷ್ಟಪಟ್ಟು ಒಂದು ತಿಂಗಳು ಸಂಪಾದನೆ ಮಾಡಿ ಹೋಗ್ತಿದ್ರೆ ಇವನು ಜೇಬಲ್ ಕೈ ಪಿಕ್ಪಾಕೆಟ್ ಮಾಡಿದರೆ ಸಂಪಾದನೆ, ಅದು ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡಿದವು ನೀವನು ಅದನ್ನು ಹಾರಿಸಿಕೊಂಡು ಹೋದವನು ಅವನು. ದುರ್ಯೋಧನ ಮಾಡಿದ್ದ ಹಾಗೆ ಪಾಂಡವರ ಅಗಾಧವಾದ ಸಂಪತ್ತನ್ನು ಜೂಜಿನಿಂದ ಕಿತ್ತುಕೊಡುತ್ತಾನೆ. ಇದು ದುರ್ಯೋಧನದ ದೊಡ್ಡ ಕುತಂತ್ರ. ಅದರಲ್ಲಿ ಪಾಂಡವರ ಸಭೆಯಲ್ಲಿ ಯಜ್ಞ ನಡೀತು, ಕೌರವರ ಸಭೆಯಲ್ಲಿ ಜೂಜು ನಡೀತು. ಮನೆಯಲ್ಲಿ ಮಂಗಳ ಮಾಡಿಸೋರು ಬಂದು ಕ್ಲಬ್ ಮಾಡಿಸಿದಾಗ ಆಗ್ತದೆ ಅಷ್ಟೇ. ಇಸ್ಪೀಟಾಟ ಆಡಿಸಿದರೆ ಮನೆ ಆಗ್ತಾವ ಅದು. ಒಂದು ದುರ್ಯೋಧನ ಸಭೆ ಎಂದರೆ ಅಂತ ಕೆಟ್ಟ ಸಭೆ. ಅಲ್ಲಿ ಕೃಷ್ಣನಿಗೆ ಅಗ್ರ ಪೂಜೆಯಾದರೆ ಇಲ್ಲಿ ಕೃಷ್ಣಾದೇವಿಯಾದ ದ್ರೌಪದಿಗೆ ವಸ್ತ್ರಾಪಹರಣದ ಪ್ರಯತ್ನದಂಥ ನೀಚ ಕಾರ್ಯ ನಡೆಸೋಯಿತು. ಅಲ್ಲಿ ಕೃಷ್ಣ ಇದ್ದ, ಇಲ್ಲಿ ಭಗವಂತ ಇರಲೇ ಇಲ್ಲ. ಅಂದರೆ ದೇವರಿಲ್ಲದ ಸಭೆ ಕೌರವರ ಸಭೆ, ದೇವರಿದ್ದ ಸಭೆ ಪಾಂಡವರ ಸಭೆ, ದೇವರ ಮನೆ ಇದ್ದ ಸಭೆ ಮನೆ ಪಾಂಡವರ ಮನೆ ಇದ್ದ ಹಾಗೆ. ದೇವರ ಮನೆಯಿಂದ ಬರೀ ನಾಯಿ ಗೂಡಿದ್ದು ಬಿಟ್ಟರೆ ಅದು ಕೌರವರ ಮನೆ ಇದ್ದಾಗಲೇ ಕಟ್ಟೆ. ಇವತ್ತು ಅಂಥ ಮನೆಗಳೇ ಜಾಸ್ತಿ, ಕೌರವರ ಮನೆಗಳಿದ್ದಾಗಿರ್ತವೆ. ದೇವರಿಗೆ ಚಾನ್ಸೇ ಇಲ್ಲ ಇರಲಿಕ್ಕೆ. ದೇವರು ಇಲ್ಲ, ಪುಸ್ತಕ ಇಲ್ಲ, ಸಾಲಿಗ್ರಾಮ ಇಲ್ಲ, ಇನ್ನೇನು ಮನುಷ್ಯ ಬದುಕ್ತಾನೆ? ಇವತ್ತು ದುರ್ಯೋಧನಾದಿಗಳು ಅದಕ್ಕೆ ದೊಡ್ಡ ನಿದರ್ಶನ. ಅದರಲ್ಲಿ ಮಾಡಬಾರದ್ದನ್ನು ಮಾಡಿದ ಭೀಮಸೇನ ದೇವರು ಶಪಥವನ್ನು ಮಾಡಿದರು. ಆ ಕಾಲಕ್ಕೆ ದುರ್ಯೋಧನನ ತೊಡೆ ಮುರಿತೇನೆ, ಎರಡೂ ತೊಡೆಗಳನ್ನು ಮುರಿತೇನೆ ಅಂತ ಶಪಥ. ದುಶ್ಯಾಸನ ಎದೆ ಬಗೆದ ರಕ್ತ ಕುಡಿತೇನೆ ಅಂತ ಶಪಥ. ಮುಂದೆ ಪಾಂಡವರ ವನವಾಸ ವನಪರ್ವದೊಳಗೆ ಅತ್ಯಂತ ಅಪೂರ್ವವಾದ ವನಪರ್ವ. ದುರ್ಯೋಧನಾದಿಗಳು 13 ವರ್ಷ ರಾಜ್ಯ ಆಡ್ತಾರೆ, ಅದು ರೆಕಾರ್ಡೇ ಆಗೋದಿಲ್ಲ. ಪಾಂಡವರು ವನವಾಸವನ್ನು ಮಾಡ್ತಾರೆ, ಅದು ಅದ್ಭುತ ದಾಖಲೆಯಾಗುತ್ತೆ. ವನಪರ್ವ ವಿರಾಟ ಪರ್ವ ಎರಡು ಪಾಂಡವರ ವನವಾಸ ಅಜ್ಞಾತವಾಸಗಳ ಕಥೆ ಹೇಳ್ತಕ್ಕಂಥವುಗಳು. ವನದಲ್ಲಿದ್ದುಕೊಂಡು ಅರ್ಜುನ ಪಾಶುಪದಾಸ್ತ್ರವನ್ನು ಪಡೀತಾನೆ, ಧರ್ಮರಾಜ ಭೀಮ ದ್ರೌಪದಿಯರಿಂದ ತತ್ವಜ್ಞಾನವನ್ನು ಪಡೀತಾನೆ, ಭೀಮಸೇನ ಸೌಗಂಧಿಕ ಪುಷ್ಪವನ್ನು ತರ್ತಾ ಮಣಿಮಂತ ಬದಲಾದ ರಾಕ್ಷಸರನ್ನು ಸಂಹಾರ ಮಾಡುತ್ತಾನೆ, ಅಜಗರ ರೂಪದ ನಹುಷನ ಉದ್ಧಾರವನ್ನು ಮಾಡ್ತಾನೆ, ಮತ್ತೆ ಜಟಾಸುರನ ಸಂಹಾರ ಮಾಡ್ತಾನೆ ಭೀಮಸೇನ. ಧರ್ಮರಾಜ ಯಕ್ಷಪ್ರಶ್ನೆಯ ಕಾಲಕ್ಕೆ ಉತ್ತರವನ್ನು ಕೊಟ್ಟು ತಾನು ಎಷ್ಟು ದೊಡ್ಡ ಜ್ಞಾನಿ ಅಂತ ತೋರಿಸಿಕೊಡ್ತಾರೆ. ಯಕ್ಷಪ್ರಶ್ನೆ ಒಳ್ಳೆಯ ಎಜುಕೇಟಿವ್ ಭಾಗ, ಅದು ಒಂದು ಮಹಾಭಾರತದ ಅತ್ಯದ್ಭುತವಾದ ಭಾಗದಲ್ಲಿ ಒಂದು. ಅಂಥ ಸಂಕಷ್ಟದಲ್ಲೂ ಧರ್ಮರಾಜ ಯಕ್ಷರೂಪದ ಯಮನ ಪ್ರಶ್ನೆಗಳಿಗೆ ಪಟಪಟ ಉತ್ತರ ಕೊಡ್ತಾನೆ. ಯಮನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಧರ್ಮರಾಜ ಮುಖ್ಯ. ನಾವು ಯಮದೂತರಿ ಯು ಆರ್ ಆನ್ಸರಬಲ್. ಇವತ್ತು ನಾಳೆ ಯಮದೂತರಿಗೆ ಉತ್ತರ ಕೊಡೋ ಯೋಗ್ಯತೆ ನಮಗೆ ಬೇಕಲ್ಲ. ಯಮನಾಗಿ ಧರ್ಮರಾಜ ಯಮನವತಾರವಾಗಿ ಯಕ್ಷರೂಪದ ಯಮನಿಗೆ ಉತ್ತರವನ್ನು ಕೊಟ್ಟ. ತಾನೇ ಯಮನ ಅವತಾರ, ಯಮನಿಗೆ ಉತ್ತರವನ್ನು ಕೊಟ್ಟ. ಇವತ್ತು ನಾನು ಯಮದೂತರಿಗೆ ಉತ್ತರ ಕೊಡಬೇಕಾಗುತ್ತೆ. ಏಕಾದಶಿ ಮಾಡಿದ್ದೀಯಾ ಅಂದರೆ ನೋ, ಕೃಷ್ಣಾಷ್ಟಮಿ ಮಾಡಿದ್ದೀಯಾ ಸಂಧ್ಯಾವನ್ನೇ ನೋ ನೋ ಅಂತೇಳಿದ ಏನು ಪ್ರಯೋಜನ ಅಲ್ಲಿ, ಏನು ಉಪಯೋಗ ಇಲ್ಲ. ಮತ್ತು ಕೆಮಿಸ್ಟ್ರಿ ಪೇಪರಿಗೆ ಫಿಸಿಕ್ಸ್ ಆನ್ಸರ್ ಬರೆದ್ರೆ ಫೇಲ್ ಆಗಿಬಿಡ್ತಾನೋ? ಕೆಮಿಸ್ಟ್ರಿ ಆನ್ಸರೇ ಬರೀಬೇಕಾದ್ರೆ ಫಿಸಿಕ್ಸ್ ಫಿಸಿಕ್ಸ್ ಆನ್ಸರೇ ಬರೀಬೇಕು. ಇವತ್ತು ನಮ್ಮ ಈ ಲೋಕದ ಸಂಪತ್ತು ಯಾವುದು ಯಮದುರ್ತು ಮುಂದೆ ನಡೆಯೋದೇ ಎಲ್ಲ ಇನ್ವ್ಯಾಲಿಡ್ ಇದು. ನಮ್ಮ ಭೌತಿಕವಾಗಿರ್ತಕ್ಕಂಥ ಯಾವುದನ್ನು ಯಮದೇವರು ಕೇರೆ ಮಾಡೋದಿಲ್ಲ. ಅವರಿಗೆ ಬೇಕಾಗಿರೋದು ಬರೀ ಜ್ಞಾನ ಮತ್ತು ವೈಭವನೇ ಹೊರತು ಬೇರೆ ವೈಭವ ಅಲ್ಲ. ಯಕ್ಷಪ್ರಶ್ನೆ ಧರ್ಮರಾಜನನ್ನು ದೊಡ್ಡ ಬ್ರಹ್ಮಜ್ಞಾನಿ ಎಂಬ ಪ್ರೂಫ್ ಕೊಟ್ಟು ಹೇಳ್ತಕ್ಕಂಥ ಮಾತು. ಕೊನೆಗೆ ಅಲ್ಲಿಂದ ವಿರಾಟ ಪರ್ವದಲ್ಲಿ ಅಜ್ಞಾತವಾಸ, ಅಜ್ಞಾತವಾಗಿ ವಾಸ ಮಾಡಿ ಪಾಂಡವರು ಕೀಚಕನಂಥ ಮಹಾಪಾಪಿಯನ್ನು ಭೀಮಸೇನದೇವರು ಕೊಲ್ತಾರೆ. ಮತ್ತೆ ವಿರಾಟರಾಜನ ಗೋವುಗಳನ್ನು ಬಿಡುಗಡೆ ಮಾಡುತ್ತಾರೆ. ಅರ್ಜುನ ಉತ್ತರ ಗೋಗ್ರಹಣದಲ್ಲಿ ಎಲ್ಲ ಕೌರವರನ್ನು ಒಂಟಿಯಾಗಿ ಗೆದ್ದು ತನ್ನ ವೈಭವವನ್ನು ತೋರಿಸ್ತಾರೆ. ಅಂದರೆ ಪಾಂಡವರ ಹಿರಿಮೆಯನ್ನು ವಿರಾಟದ ವನಪರ್ವ ವಿರಾಟ ಪರ್ವದಲ್ಲಿ ಅಪಾರವಾಗಿ ಕಾಣುತ್ತೆ. ದುರ್ಯೋಧನ ಏನಿಲ್ಲ, ಅದರೊಳಗೆ ಹೆಸರೇ ಇಲ್ಲ. ಇಂಥ ಗೌರವರ ಬಗ್ಗೆ ಜನ ಹೊಗಳಿ ಪುಸ್ತಕ ಬರೀತಾರೆ, ಇದು ಆಶ್ಚರ್ಯ. ದುರ್ಯೋಧನದ ರೋಲ್ ಏನೂ ಇಲ್ಲ, ಅವರು ಹೊಗಳಿ ಬರೆದಿದ್ದು ಬರೆದಿದೆ ಅವರನ್ನೇ ನಾಯಕರನ್ನು ಮಾಡಿಬಿಡ್ತಾರೆ. ಆದರೆ ಭೀಮಾರ್ಜುನರ ಹಿರಿಮೆ ದುದ್ದಕ್ಕೂ ಬಂದರೆ ಅವರ ಬಗ್ಗೆ ಭಕ್ತಿ ಬರೋದಿಲ್ಲ, ಗೌರವ ಬರೋದಿಲ್ಲ. ಆ ರೀತಿ ಮಾಡ್ತಾರೆ, ಕೆಟ್ಟ ವ್ಯವಸ್ಥೆ ಮಾಡ್ತಾರೆ. ಕಣ್ಣಿಗೆ ಕಾಣಾಗೆ ಕಾಣತಕ್ಕದ್ದು ವನಪರ್ವ ವಿರಾಟ ಪರ್ವವನ್ನು ಚಿಕ್ಕ ಮಕ್ಕಳು ಓದಿದರೂ ಕೂಡ ಅದು ಪಾಂಡವರ ಹಿರಿಮೆಯನ್ನು ತೋರಿಸ್ತಕ್ಕಂಥ ಪರ್ವಗಳೇ ಹೊರತು ಕೌರವರ ಬಗ್ಗೆ ಯಾವ ಒಳ್ಳೆ ಮಾತುಗಳು ಬರೋ ಸಾಧ್ಯತೆಯೇ ಇಲ್ಲ. ಮುಂದೆ ಉದ್ಯೋಗ ಪರ್ವದಲ್ಲಿ ಸೇನಾ ಯುದ್ಧದ ಉದ್ಯೋಗ ಹೇಗೆ ಮಾಡಿದರು ಅಂತೇಳಿ, ಪ್ರಿಪ್ರೇಷನ್ ಆಫ್ ವಾರ್, ಅದು ಪ್ರಿಪ್ರೇಷನ್ ಫಾರ್ ವಾರ್ ಕೂಡ ಹೌದು. ಯುದ್ಧಕ್ಕೋಸ್ಕರ ಏನೇನು ಸಿದ್ಧತೆ ಮಾಡಿಕೊಂಡ್ರು? ದುರ್ಯೋಧನ ಸೈನ್ಯವನ್ನು ಕಲೆಕ್ಟ್ ಮಾಡಿದ, ಪಾಂಡವರು ಕೃಷ್ಣನ ಕರ್ಕೊಂಡ್ಬಿಟ್ರು, ಇಷ್ಟೇ ಉದ್ದೇಶ. ಮುಂದೆ ಯುದ್ಧ ನಡೀತಾ ಇದೆ, ಕೃಷ್ಣನನ್ನು ಕರ್ಕೊಂಡ್ರು, ಪಾಂಡವರು ಗೆದ್ದು ಬಿಟ್ರು. ಅವನು ಕೃಷ್ಣನ ಬಿಟ್ಟು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ವಿದ್ಯಾರ್ಥಿ ಪರೀಕ್ಷೆ ಬಂದೊಂದು ಓದ್ಕೊಂಡು ಹೋದ ಪಾಸಾದ, ಅವನು ದುಡ್ಡುಗಿಟ್ಟು ಇಟ್ಕೊಂಡು ಹೋದ ಫೇಲ್ ಆದ ಅಷ್ಟೇ. ಓದಲಿಲ್ಲ, ದುಡ್ಡುಗಿಟ್ಟು ಇಟ್ಕೊಂಡು ಹೋಗಿಬಿಟ್ರೆ ಪಾಸ್ ಆಗೋದಿಲ್ಲ. ದುರ್ಯೋಧನ ಮಾಡಿದ್ದು ಭೀಷ್ಮರನ್ನ ಮೊದಲಾದವ್ರನ್ನ ಕರ್ಕೊಂಡು ಹೊರಟ. ಭೀಷ್ಮ ಅಂದರೆ ಸಂಪತ್ತು. ಇವತ್ತು ಜೇಬಲ್ಲಿ 100 ರೂಪಾಯಿ ನೋಟುಗಳು 1,000 ರೂಪಾಯಿ ನೋಟು ಇಟ್ಕೊಂಡು ಪರೀಕ್ಷೆಗೆ ಹೋಗಬಾರದು. ತಲೆಯಲ್ಲಿ ಜ್ಞಾನ ಇಟ್ಕೊಂಡು ಹೋಗ್ಬೇಕಷ್ಟೇ. ಜೇಬು ತುಂಬ ದುಡ್ಡು, ತಲೆ ತುಂಬ ಖಾಲಿ, ಅದು ಪರೀಕ್ಷೆಗೆ ಹೋಗೋ ಲಕ್ಷಣ ಅಲ್ಲ. ಅದು ಇವತ್ತು ನಾವೆಲ್ಲ ಮಾಡ್ತಿರೋದು ಹಾಗೇನೆ, ಮನೆ ಫುಲ್ಲು, ಮನಸ್ಸು ಖಾಲಿ. ಮನೆಯೊಳಗೆ ಏನು ವೈಭವನೇ ವೈಭವ, ಶೋಕೇಸುಗಳು ಅದು ಇದು ವಾರ್ಡ್ರೋಬ್ಗಳು ನೋಡಿಬಿಟ್ರೆ ಆಶ್ಚರ್ಯ ಆಗಿಬಿಡ್ಬೇಕು. ನೋಡಿದ್ರೆ ಮನೆಯೊಳಗೆ ಆಶ್ಚರ್ಯ ಪಡ್ತಾರೆ, ಮನಸ್ಸಿನ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಮನೆಯನ್ನು ಭಾರಿ ಚೆನ್ನ ಮನಸ್ಸಾಗಿದ್ದಾರೆ ಅಂತ ಕೇಳಿದ್ರೆ ಗೋವಿಂದ ಉತ್ತರನೇ ಇಲ್ಲ. ಅದು ಮನೆಯ ವಾಸ್ತು ನೋಡ್ತಾರೆ, ಮನಸ್ಸಿನ ವಾಸ್ತುನೇ ನೋಡೋದಿಲ್ಲ. ಮನೆಯ ವಾಸ್ತು ಎಲ್ಲಿ, ಅಡುಗೆ ಮನೆ ಇರಬೇಕು, ಇಲ್ಲ ದೇವ್ರ ಮನೆ ಇರಬೇಕು ಅಂತ ನೋಡಿದ್ದು ನೋಡಿದ್ದೇನೆ. ಮನಸ್ಸಿನೊಳಗೆ ದೇವರೇ ಇಲ್ಲ, ಅದೇ ಖಾಲಿ. ಮನೆಯಲ್ಲಿ ದೇವರು ಎಲ್ಲಿರಬೇಕು, ಮನಸ್ಸಲ್ಲಿ ದೇವರೇ ಇಲ್ಲ. ಮನೆ ಎಂಥ ವಾಸ್ತು ಇದ್ದರೂ ಕೂಡ, ಎಂಥ ವಾಸ್ತು ಇದ್ದರೂ ಕೂಡ ದೇವರನ್ನು ಬಿಟ್ಟರೆ ಯಾವ ವಾಸ್ತುನೂ ಹೆಲ್ಪ್ ಮಾಡೋದಿಲ್ಲ. ಎಷ್ಟು ಕೆಟ್ಟ ವಾಸ್ತು ಇದ್ದರೂ ಕೂಡ ಮನೆಯಲ್ಲಿ ದೇವರ ಮನಸ್ಸಿನಲ್ಲಿ ದೇವರು ಚಿಂತನೆ ಮಾಡಿದರೆ ವಾಸ್ತು ದೋಷ ಕಾಣಲಿಕ್ಕೆ ಸಾಧ್ಯ ಇಲ್ಲ. ವಾಸ್ತು ಯಾರು ಗೊತ್ತೇನು, ದೇವರ ಮಗ. ಆಚಾರ್ಯ ಹೇಳ್ತಾರೆ ತಂತ್ರಸಾರದಲ್ಲಿ, ವಾಸ್ತು ವರಾಹಸ್ಯ ಹರೇ ಸುತಃ, ವರಹ ರೂಪಿಯಾದ ಭಗವಂತನ ಮಗ ವಾಸ್ತು. ವಾಸ್ತು ವಾಸ್ತು ಅಂತ ಮಗನ ವಿಷಯ ಗೊತ್ತು, ಅಪ್ಪನ ವಿಷಯನೇ ಗೊತ್ತಿಲ್ಲ. ವಾಸ್ತು ಯಾರ ಮಗ ಅಂತಲೇ ಗೊತ್ತಿಲ್ಲ ಜನಗಳಿಗೆ. ಇಷ್ಟು ಪುಸ್ತಕ ಬಂದಿದ್ದಲ್ಲ ವಾಸ್ತುಶಾಸ್ತ್ರ ಒಬ್ಬರೂ ಬರೋದಿಲ್ಲ ವರಾಹ ದೇವರ ಮಗ ಅಂತೇಳಿ. ಮಧ್ವಾಚಾರ್ಯ ಹೇಳ್ತಾರೆ ವರಾಹ ದೇವರ ಮಗ ವಾಸ್ತು ಅಂದಮೇಲೆ ಅಪ್ಪನ್ನೇ ಹೇಳಿದ್ಮೇಲೆ ಮಗ ಹಿಂಗೆ ತಂಟೆ ಯಾಕೆ ನಮಗೀಗ. ಓಂ ಜನ್ಮಾದ್ಯಶ್ಯ ಯತಃ ಓಂ, ಇದನ್ನು ಅರ್ಥ ಮಾಡಿಕೊಂಡ್ರೆ ಪಾಂಡವರ ಒಂದು ಸಂಪತ್ತೆಲ್ಲ ಕೃಷ್ಣ, ದುರ್ಯೋಧನರ ಸಂಪತ್ತೆಲ್ಲ ಮೈನಸ್ ಕೃಷ್ಣ, ಎಲ್ಲ ಮಾಡಿದ್ದು ಮಾಡಿದ್ದೇವು. ಅಂತೂ ಉದ್ಯೋಗದಲ್ಲೂ ಕೂಡ ಪ್ರಿಪರೇಷನ್ನಲ್ಲೂ ಕೂಡ ಪಾಂಡವರದ್ದು ಆದರ್ಶ, ದುರ್ಯೋಧನಾದಿಗಳದ್ದು ಆದರ್ಶವೇ ಆಗಲಿಲ್ಲ. ಭಯಂಕರ ಯುದ್ಧ ನಡೆದೋಯಿತು. ವಿಶ್ವಖ್ಯಾತಿಯ ಯುದ್ಧ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ ಮತ್ತು ಸೌಪ್ತಿಕ ಪರ್ವ, 5 ಪರ್ವಗಳು ಯುದ್ಧ ಪರ್ವಗಳು. ಯುದ್ಧದ ಆರಂಭದ ಅತ್ಯಂತ ಅಮೋಘವಾದ ಘಟ್ಟ ಅಂದರೆ ಭಗವಂತನಾದ ಕೃಷ್ಣನಿಂದ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿಸಿತ್ತು. ಯುದ್ಧರಂಗದಲ್ಲಿ ಸರ್ವೋತ್ಕೃಷ್ಟವಾದ ಶಾಸ್ತ್ರವನ್ನು ಭಗವಂತ ಉಪದೇಶ ಮಾಡ್ತಾನೆ. ಅದು ಕೃಷ್ಣನ ಅಸಾಧಾರಣವಾದ ಸಾಮರ್ಥ್ಯ. ಕೃಷ್ಣ ಹೇಳಿದ, ನಾನು ಶಸ್ತ್ರ ಹಿಡಿಯೋದಿಲ್ಲ, ಎಲ್ಲರಿಗೂ ಗೊತ್ತು ನಾನು ಶಸ್ತ್ರ ಹಿಡಿಯೋದಿಲ್ಲ ಅಷ್ಟೇ. ಜನ ಏನು ತಿಳ್ಕೊಂಡ್ಬಿಟ್ರು, ಕೃಷ್ಣ ಶಸ್ತ್ರ ಹಿಡಿಯೋದಿಲ್ಲ ಮತ್ತೆ ಅಂತ ದುರ್ಯೋಧನ ತಿಳ್ಕೊಂಡ್ಬಿಟ್ಟೆ ಅಷ್ಟೇ. ಕೃಷ್ಣ ಏನು ಹೇಳಿದ ಗೊತ್ತಾದ್ರಿಂದ, ನಾನು ಶಸ್ತ್ರ ಹಿಡಿಯೋದಿಲ್ಲ, ಶಾಸ್ತ್ರ ಹೇಳ್ತೇನೆ ನಿನಗೆ ಅಂತ ಹೇಳಿದೆ ಅಷ್ಟೇ. ಶಸ್ತ್ರ ಹಿಡಿಯೋದಿಲ್ಲ, ಶಾಸ್ತ್ರ ಹೇಳ್ತೇನೆ ಅಂಥೇಳಿ ಗೀತೆ ಹೇಳಿಬಿಟ್ಟ. ಅರ್ಜುನ ಕೃಷ್ಣನ ಆರಿಸಿಕೊಂಡಿದ್ದಕ್ಕೆ ಅತ್ಯಂತ ಅಮೂಲ್ಯವಾದ ಸಿದ್ಧಾಂತವನ್ನು ಪಡೆದು, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧರುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ ಮತಿರ್ಮಮ ಅನ್ನೋ ಕೀರ್ತಿಗೆ ಪಾತ್ರನಾಗಿಬಿಟ್ಟ. ಮುಂದೆ ಭೀಷ್ಮರು 10 ದಿವಸ ಯುದ್ಧ ಮಾಡಿ ಭೀಷ್ಮರು ಶರಮಂಚದ ಮೇಲೆ ಒರಗಿದರು. 5 ದಿವಸ ಯುದ್ಧ ಮಾಡಿ ದ್ರೋಣರು ಹತರಾಗಿ ಹೋದರು, ಸ್ವತಃ ತಾವೇ ದೇಹತ್ಯಾಗ ಮಾಡಿ ಹೋಗಿಬಿಡ್ತಾರೆ. ಭೀಷ್ಮರು ಸ್ವೇಚ್ಛೆಯಿಂದ ಶರಮಂಚದ ಮೇಲೆ ಮಲಗಿದರು, ದ್ರೋಣರು ಸ್ವೇಚ್ಛೆಯಿಂದ ದೇಹ ಬಿಟ್ಟು ಹೋಗಿಬಿಟ್ರು. ಇಬ್ಬರು ಸ್ವೇಚ್ಛೆಯಿಂದನೇ ಮಾಡಿದ್ದು, ಇಬ್ಬರು ಇಚ್ಛಾಮರಣೆಗಳೇ, ಅದು ಬಹಳ ಆಶ್ಚರ್ಯ. ಇಬ್ಬರು ಇಚ್ಛಾಮರಣೆಗಳೇ, ಆಗಿನ ಕಾಲಕ್ಕೆ ಇಚ್ಛಾಮರಣೆಗಳ ಸಂಖ್ಯೆ ಭಾರಿ ಜಾಸ್ತಿ ಇತ್ತು ಅಂತ ಆಚಾರ ಹೇಳ್ತಾರೆ. ಇಬ್ಬರು ಪ್ರಧಾನರು ಅಷ್ಟೇ ಹೊರತು ತುಂಬ ಜನ ಇಚ್ಛಾಮರಣೆಗಳು. ಪಾಂಡವರು ಎಲ್ಲ ಇಚ್ಛಾಮರಣೆಗಳೇ, ಆ ವಿಷಯ ಮುಂದೆ ಬರ್ತದೆ. ಶಲ್ಯರಾಜ ಮುಂದೆ ಕರ್ಣ ಹತನಾಗ್ತಾನೆ. ಕರ್ಣನ ಜೀವನ ವಿಚಿತ್ರವಾದ ಜೀವನ. ಪಾಂಡವರಿಗೆ ಅಣ್ಣನಾಗಿ ಬದುಕಿ ದುರ್ಯೋಧನಿಗೆ ಸಪೋರ್ಟ್ ಕೊಟ್ಟು ಕೊನೆಗೆ ತಮ್ಮನಾದ ಅರ್ಜುನನಿಂದ ಹತನಾಗ್ತಾನೆ. ಎಂಥ ಒಂದು ವಿಚಿತ್ರವಾದ ಪ್ರಸಂಗ, ತಮ್ಮನಿಂದ ಹತವ. ರಾಮಾಯಣಕ್ಕೆ ಹೋದರೆ ತಮ್ಮನ ಕಾರಣದಿಂದನೇ ಅಣ್ಣ ಸಾಯ್ತಾನೆ, ಇಲ್ಲಿ ತಮ್ಮನಿಂದನೇ ಅಣ್ಣ ಸಾಯ್ತಾನೆ. ಇಬ್ಬರು ಹಾಗೆ ಸತ್ತಿತ್ತು, ಆದರೆ ಅಣ್ಣ ತಮ್ಮ ಎಕ್ಸ್ಚೇಂಜ್ ಆಗಿದ್ದಾರೆ ಅಷ್ಟೇ ವ್ಯತ್ಯಾಸ. ಅಣ್ಣ ತಮ್ಮ ಚೇಂಜ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ವಾಲಿ ಸುಗ್ರೀವ, ಇಲ್ಲಿ ಕರ್ಣಾರ್ಜುನರು ಅಷ್ಟೇ. ವಾಲಿ ಸುಗ್ರೀವ ಅಂತ ನೆನಬೇಕು, ಕರ್ಣಾರ್ಜುನ ಅಂತ ನೆನಪು. ಅರ್ಜುನ ಕರ್ಣ ಅನ್ನಾಗಿಲ್ಲ, ಅರ್ಜುನ ಕರ್ಣ ಅನ್ನ ಕರ್ಣಾರ್ಜುನ ಅಂತಲೇ ಕರೀಬೇಕು. ಸುಗ್ರೀವ ವಾಲಿ ಅನ್ನಾಗಿಲ್ಲ, ವಾಲಿ ಸುಗ್ರೀವ ಅಂತ ನೆನಬೇಕು. ಯಾಕೆಂದರೆ ನಿಯಮ ಚಿಕ್ಕಕ್ಷರದ ಮೊದಲು ಹೇಳಬೇಕು ಅಂತ ನಿಯಮ. ಆನೆ ಕುದುರೆ ಬಂದು ಅಂತ ಹೇಳ್ತಾರೆ, ಕುದುರೆ ಆನೆ ಬಂದು ಅಂತ ಹೇಳೋದಿಲ್ಲ. ಆನೆ ಕುದುರೆ ಬಂದವು, ಅದು ಸೈನ್ಸ್. ಅದು ಅಲ್ಪ 2 ಅಕ್ಷರದ ಆನೆ, 3 ಅಕ್ಷರದ ಕುದುರೆ, ಅದಕ್ಕೆ ಆನೆ ಕುದುರೆ ಅಂತ ಕರೀತಾರೆ. ಕರ್ಣ 2 ಅಕ್ಷರ, ಅರ್ಜುನ 3 ಅಕ್ಷರ, ಕರ್ಣಾರ್ಜುನ ಅಂತ ಆಗ್ತದೆ. ವಾಲಿ 2 ಅಕ್ಷರ, ಸುಗ್ರೀವ 3 ಅಕ್ಷರ, ವಾಲಿ ಸುಗ್ರೀವ. ಎರಡು ಉಲ್ಟಪಲ್ಟ ಆಗುತ್ತೆ ಎಲ್ಲ ಕೂಡ. ಆದರೆ ಡಿಫರೆನ್ಸ್ ಎಲ್ಲಿಂದ ಬಂತು, ಅಲ್ಲಿ ತಮ್ಮನ ಪರವಾಗಿ ಸಾಕ್ಷಾತ್ ರಾಮದೇವರಿದ್ದರು ಸುಗ್ರೀವರ ಪರವಾಗಿ. ಇಲ್ಲಿ ತಮ್ಮನ ಅರ್ಜುನ ಪರ ಅದೇ ರಾಮದೇವರು ಕೃಷ್ಣನಾಗಿ ಇದ್ದಾರೆ. ಕಾರಣ ಏನು ಅಂತ ಕೇಳಿದರೆ, ಯಾಕೆ ಪರಮಾತ್ಮ ಆಗಿದ್ದಾನೆ ಅಂತ ಕೇಳಿದರೆ, ಹನುಮಂತ ಅಲ್ಲಿ ಇದ್ದಿದ್ದರಿಂದ ಸುಗ್ರೀವನ ಜೊತೆಗೆ ರಾಮದೇವರಿದ್ದರು, ಭೀಮಸೇನ ಇಲ್ಲಿರೋದರಿಂದ ಅರ್ಜುನ ಜೊತೆಗಿದ್ದರು. ಅಣ್ಣತಮ್ಮ ನೋಡಲೇ ಇಲ್ಲ, ಭೀಮ ಎಲ್ಲಿರ್ತಾರೆ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೆ. ಇವತ್ತು ವಾಯುದೇವರಿದ್ದಲ್ಲಿ ಯಶಸ್ಸು, ಇಲ್ಲದೆ ಹೋದರೆ ಇಲ್ಲ. ವಾಯುದೇವರು ಅಂತ ಹೇಳಿದರೆ ಎಲ್ಲದನ್ನು ಡಿಫರೆನ್ಸನ್ನು ಮುಖ್ಯವಾಗಿ ಉಂಟು ಮಾಡೋದೇ ವಾಯುದೇವರು. ಎಂಥ ಡಿಫರೆನ್ಸು, ಯೋಗ್ಯ ಅಯೋಗ್ಯ ಅಂತ ಗೊತ್ತಾಗಲೇ ಕಥವೇ. ಬದುಕಿದ್ದಾನೆ ಸತ್ತಿದ್ದಾನೆ ಡಿಫರೆನ್ಸ್ ಏನಿದಕ್ಕೆ? ಒಂದೇ ಡಿಫರೆನ್ಸ್, ಪ್ರಾಣ ಇದೆ ಪ್ರಾಣ ಇಲ್ಲ ಅಷ್ಟೆ, ಇನ್ನೇನಿಲ್ಲ. ಸತ್ತಿರೋನು ಬದುಕಿರೋ ಸಿಂಪಲ್ ಡಿಫರೆನ್ಸ್ ಅಂದರೆ ಇವನು ಪ್ರಾಣ ಇರೋನು ಪ್ರಾಣ ಇಲ್ಲದವನು, ಇನ್ನೇನು ಡಿಫರೆನ್ಸ್ ಹೇಳಿದ್ರೂ ಉಪಯೋಗ ಇಲ್ಲ, ಅವೆರಡು ಡಿಫರೆನ್ಸ್ ಹೇಳಬೇಕಷ್ಟೆ. ಇವತ್ತು ಪ್ರಾಣ ಇದ್ದದ್ದಕ್ಕೆ ಅರ್ಜುನನ ಕಡೆಗೆ ಇಲ್ಲಿದ್ದಾನೆ, ಸುಗ್ರೀವನ ಕಡೆಗೆ ಅಲ್ಲಿದ್ದ, ಬಿಟ್ಟಿದ್ದಕ್ಕೆ ವಾಲಿನ ಅಲ್ಲಿ ಬಿಟ್ಟ, ಇಲ್ಲಿ ಕರ್ಣನನ್ನು ಬಿಟ್ಟ. ಕರ್ಣ ಪರ್ವ ವಿಚಿತ್ರವಾದ ಪರ್ವ ಅದು. ಮುಂದೆ ಶಲ್ಯ ಪರ್ವ, ಪಾಂಡವರ ಸೋದರ ಮಾವ ದುರ್ಯೋಧನ ಜೊತೆ ಸೇರಿಕೊಂಡು ಕೊನೆಗೆ ಅವನು ಹತನಾಗ್ತಾನೆ. ಪಾಂಡವರ ತಾತ ಕೌರವರ ಪಕ್ಷ, ಪಾಂಡವರ ಗುರು ಕೌರವರ ಪಕ್ಷ, ಪಾಂಡವರ ಅಣ್ಣ ಕೌರವರ ಪಕ್ಷ, ಪಾಂಡವರ ಮಾವ ಕೌರವರ ಪಕ್ಷ, ಎಲ್ಲ ಪಾಂಡವರ ಕಡೆಯವರೇ. ದುರ್ಯೋಧನ ಕ್ಯಾಪ್ಚರ್ ಮಾಡ್ತಾನೆ, ಇದು ಒಂದು ತಂತ್ರ ಇರುವಂಥ. ಅಂದರೆ ಇವತ್ತು ಕೆಡಿಸ್ಬೇಕಾದ್ರೆ ಕಲಿ ಕಲಿಯುಗದೊಳಗೆ ಆ ಮನೆಯವ್ರನ್ನೇ ಹೇಳ್ಕೊತಾನೆ. ಫಸ್ಟ್ ಒಬ್ಬನು ಒಬ್ಬನು ಕುಡಿಸ್ಬಿಟ್ಟು ಎಲ್ಲರೂ ಕುಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಒಬ್ಬನು ಕುಡಿಸಿದ್ರೆ ಸಾಕು, ಒಬ್ಬನು ಸೇದ್ದೇ ಎಲ್ಲ ಸೇರ್ತಾರೆ, ಒಬ್ಬನು ಕುಡಿದ್ರೆ ಎಲ್ಲ ಕುಡಿತಾರೆ. ಕಲಿ ಉಪಾಯವಾಗಿ ಅದನ್ನು ಶುರು ಮಾಡ್ತಾನೆ, ಆಮೇಲೆ ಆಟೋಮೆಟಿಕ್ಕಾಗಿ ಕೆಡ್ತಾ ಹೋಗಿಬಿಡ್ತಾನೆ. ಅದಕ್ಕೇನು ಲೂಪ್ ಹೋಲ್ ಕೊಡ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಎಂಟ್ರೆನ್ಸ್ ಸಿಕ್ತು ಅಂದರೆ ಸಾಕು, ಕಲಿ ನಾಶ ಮಾಡಿಬಿಡ್ತಾನೆ. ದುರ್ಯೋಧನ ಹಾಗೆ ಮಾಡಿ ಕೊನೆಗೆ ದುರ್ಯೋಧನನು ನಾಶವಾಗ್ತಾನೆ. ಅಶ್ವತ್ಥಾಮರಂಥ ಮಹಾನುಭಾವರು ಮಧ್ಯರಾತ್ರಿಯಲ್ಲಿ ಕಗ್ಗೊಲೆ ನಡೆಸ್ತಾರೆ ಪಾಂಡವ ಸೈನ್ಯದ ಮೇಲೆ, ದುರ್ಯೋಧನ ಪ್ರೀತ್ಯರ್ಥವಾಗಿ ಮಾಡಿ ಕೊನೆಗೆ ದುರ್ಯೋಧನ ಭೀಮಸೇನ ದೇವರಿಂದ ಪೆಟ್ಟು ತಿಂದು ತೊಡೆ ಹೊಡ್ಕೊಂಡು ಸಾಯ್ತಾನೆ. ಈ ಕಡೆಗೆ ಅಶ್ವತ್ಥಾಮರು ಇತ್ತ ತೊಡೆ ಹೊಡ್ಕೊಂಡು ಈತ ಸತ್ತ, ತಲೆ ಮೇಲಿನ ಮಣಿ ಕಳ್ಕೊಂಡು ಅವ್ರು ಓಡಿ ಹೋಗಬೇಕಾಯ್ತು. ಅಶ್ವತ್ಥಾಮರು ತಲೆ ಮೇಲಿನ ಮಣಿಯನ್ನು ಕಳ್ಕೊಂಡು ಅವರು ದೂರ ಹೊರಟೋದ್ರು ಅಶ್ವತ್ಥಾಮರು. ಮುಂದೆ ಕೃಷ್ಣ ಪರಮಾತ್ಮ ಪಾಂಡವರಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ, ಅವರ ರಾಜ್ಯವನ್ನು ಅವರಿಗೆ ಕೊಡಿಸ್ತಾನೆ. ಧರ್ಮರಾಜ ಮಹಾರಾಜನಾಗಿ, ಭೀಮಸೇನ ಯುವರಾಜನಾಗಿ ಇಡೀ ಒಂದು ಪ್ರಪಂಚದ ಭೂಲೋಕದ ರಾಜ್ಯವನ್ನು ಆಳಕ್ಕೆ ಶುರು ಮಾಡ್ತಾರೆ. ಆಗ ಧರ್ಮರಾಜನಿಗೆ ವಿಚಿತ್ರವಾದಂಥ ಒಂದು ಪಶ್ಚಾತ್ತಾಪ ಬಂದುಬಿಟ್ಟು, ನಾನು ಮಾಡಿದ ಯುದ್ಧ ಧರ್ಮಯುದ್ಧ ಅಲ್ಲ, ನಾನು ಮಾಡಿದ್ದೆಲ್ಲ ತಪ್ಪು, ಆದ್ದರಿಂದ ರಾಜ್ಯತ್ಯಾಗೇ ಮನೋದಧೆ, ರಾಜ್ಯವನ್ನು ಬಿಟ್ಟು ಹೋಗ್ತೇನೆ ಅಂತಕ್ಕಂಥ ಮನಸ್ಸನ್ನು ಮಾಡಿದ. ಆ ಕ್ಷಣದಲ್ಲಿ ಯಾರು ಉಪದೇಶ ಮಾಡಿದ ಧರ್ಮರಾಜ ಕೇಳಲೇ ಇಲ್ಲ, ಕೃಷ್ಣ ಆಗ ಭೀಷ್ಮರ ಹತ್ರ ಉಪದೇಶ ಮಾಡಿಸಕ್ಕೆ ಹೊರಡುತ್ತಾನೆ. ಭೀಷ್ಮರಿಂದ ಉಪದೇಶವನ್ನು ಮಾಡಿಸ್ತೇನೆ, ನೀನು ತಿಳ್ಕೊಂಡಿದ್ದಿ ನಾನು ಕೊಂದಿದ್ದು ತಪ್ಪು ಅಂಥೇಳಿ. ಯಾರು ಹೇಳಿದ್ರು ನನ್ನ ಮೇಲೆ ಪಕ್ಷಪಾತದಿಂದ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಿ. ಆದರೆ ಹತಪಕ್ಷಗತತ್ವೇನ ತ್ವಚ್ಛಂಕಾಯಾಪಿ ಅಗೋಚರ, ಭೀಷ್ಮರು ಶತ್ರುಪಕ್ಷದಲ್ಲಿ ಇದ್ದವರು, ಅವರು ಬಾಯಿಂದ ಹೇಳಿಸಿದರೆ ಒಪ್ತಿಯಲ್ಲ ಅಂದಾಗ ಧರ್ಮರಾಜ ಒಪ್ಪಿದ. ಕೃಷ್ಣ ಸ್ವತಃ ತಾನು ಕರ್ಕೊಂಡು ಹೊರಟ, ಭೀಷ್ಮರಿಗೆ ಹೇಳಿದ, ಭೀಷ್ಮರೇ ನೀವು ಹೇಳಬೇಕು ಅಂತ ಹೇಳಿದ. ಭೀಷ್ಮರು ಬಹಳ ಯೋಚನೆ ಮಾಡಿದರು, ನನಗೇನು ಶಕ್ತಿ ಇದೆ ಕೃಷ್ಣ ಹೇಳೋದಕ್ಕೆ? ಕಾಶಕ್ತಿರ್ ಮಮ ದೇವೇಶ ಪಾರ್ಥಾನ್ ಬೋಧಯಿತು ಪ್ರಭು, ನನಗೆ ಯಾರು ಹೇಳೋ ಶಕ್ತಿನೂ ಇಲ್ಲ, ನನ್ನ ದೇಹ ಶಿಥಿಲವಾಗಿ ಬಿಟ್ಟಿದೆ, ನನ್ನ ದೇಹದಲ್ಲಿ ಒಂದು ಹನಿ ರಕ್ತ ಇಲ್ಲ, ಯಾರು ಹೇಳೋ ಶಕ್ತಿ ನನಗಿಲ್ಲ, ನಾನು ತೋಚೋದೇ ಇಲ್ಲ ಹೇಳೋದಿಲ್ಲ ಅಂತ ಹೇಳಿದೆ. ಆಮೇಲೆ ಪಾಂಡವರು ಹೇಳೋ ಶಕ್ತಿ ಅಂತೂ ಮೊದಲೇ ಇಲ್ಲ ಅಂತ ಹೇಳಿಬಿಡ್ತಾರೆ. ನನ್ನ ಆರೋಗ್ಯ ಸರಿ ಇಲ್ಲ, ನಾನು ಯಾರಿಗೂ ಹೇಳೋದಿಲ್ಲ. ಆರೋಗ್ಯ ಸರಿ ಇದ್ದರೂ ಪಾಂಡವರು ಹೇಳೋ ಯೋಗ್ಯತೆ ನನಗಿಲ್ಲ, ಪಾಂಡವರು ನನಗಿಂತ ಭಾರಿ ದೊಡ್ಡವರು ಅಂತ ಹೇಳ್ತಾರೆ. ನಿಜ ಅದು, ಇವರು ವಸುವಿನ ಅವತಾರ, ಇವರು ಪಾಂಡವರಲ್ಲಿ ಭೀಮಸೇನ ವಾಯುದೇವರು, ಅರ್ಜುನ ಸಾಕ್ಷಾತ್ ಇಂದ್ರದೇವರು, ಯುಧಿಷ್ಠಿರ ಯಮದೇವರು, ಎಲ್ಲರ ದೊಡ್ಡವರೇ. ಆದ್ದರಿಂದ ಆ ಹೇಳಿದ್ದು ಸರಿಯಾದದ್ದೇನೆ. ಆಗ ಕೃಷ್ಣ ಹೇಳಿದ, ಯೋಚನೆ ಮಾಡಬೇಡಿ, ನಿಮಗೆ ದೇಹದ ಶಕ್ತಿ ಕೊಡ್ತೇನೆ, ಹಸಿವು ಬಾಯಾರಿಕೆ ನಿಮಗೆ ಯಾವುದಾಗೋದು ಬೇಡ, ವರ ಅಷ್ಟೇ ಇಲ್ಲ, ನಿಮಗೆ ಧರ್ಮರಾಜ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಸಿಗೋ ಮಾಡ್ತೇನೆ, ಆ ಪ್ರಶ್ನೆ ಕೇಳ್ತಲಿಕ್ಕೆ ಉತ್ತರ ಬರುತ್ತೆ ನಿಮಗೆ ಅಂತ ಅನುಗ್ರಹ ಮಾಡಿದಾಗ ಭೀಷ್ಮರಿಗೆ ಪರಮಾನಂದವಾಗಿ ಹೋಯಿತು. ಪರಮಾತ್ಮ ನಮಗೆಲ್ಲ ಸೂಚನೆ ಕೊಡ್ತಾನೆ, ನೀವು ಹೇಳ್ತೀರಾ ನಿಮಗೆ ಶಕ್ತಿ ಕೊಡ್ತೇನೆ ಆಯ್ತೋ ಇಲ್ಲೋ, ಹೇಳ್ತೀರಾ ವಿಷಯ ತಿಳಿಸ್ತೀನಿ ಆಯ್ತೋ ಇಲ್ಲೋ, ಕೆಲಸ ಮಾಡ್ತೀವಿ ಸ್ಕೂಲ್ ಓದ್ತಾನೆ ಸ್ಕಾಲರ್ಶಿಪ್ ಕೊಡ್ತಾರಲ್ಲ ಹಾಗೆ, ಓದ್ತೀಯಾ ಫೀಸ್ ಕೊಡ್ತೇವೆ, ಓದ್ತೀಯಾ ಬುಕ್ಸ್ ಕೊಡಿಸ್ತೇವೆ, ಓದೋದಿಲ್ಲ ಅಂದರೆ ಕಿತ್ಕೊತೇವೆ ಅಷ್ಟೇ, ಇದನ್ನು ಕಿತ್ತು ಇನ್ನೊಬ್ಬರಿಗೆ ಕೊಡ್ತೇವೆ ಅಂತ ಹೇಳಿದೆ. ಓದೋರಿಗೆ ಕೊಡ್ತಾರೆ, ಇಟ್ಟರೆ ಯಾಕೆ ಕೊಡ್ತಾರೆ ಅದನ್ನು? ಇವತ್ತು ದೇವ್ರು ಹೇಳ್ತಾರೆ ನೀವು ಒಳ್ಳೆ ಕೆಲಸ ಮಾಡ್ತೀರಾ ನಾನು ಕೊಡ್ತೇನೆ ಆಯ್ತೋ ಇಲ್ಲೋ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ, ಆಚಾರ್ಯರ ಮಾತದು. ದೇವರ ಕೆಲಸವನ್ನು ಮಾಡ್ತೇವೆ ಅಲ್ಲ, ಮಾಡ್ತೇವೆ ಅಂತ ಅಂದ್ಕೊಂಡಾಗಲೇ ಒಳ್ಳೇದು ಮಾಡಿಬಿಡ್ತಾನೆ ಅಂತ ಪರಮಾತ್ಮ. ಭೀಷ್ಮರಿಗೆ ಜ್ಞಾನ ಕೊಟ್ಟ, ಶಕ್ತಿ ಕೊಟ್ಟ, ಭೀಷ್ಮರಿಗೆ ಪರಮಾಶ್ಚರ್ಯವಾಯಿತು. ಕೃಷ್ಣ ನನಗಿಷ್ಟೆಲ್ಲ ಕೊಟ್ಟಿದ್ದಿ, ನನ್ನ ಕೈಲೇ ಯಾತಕ್ಕೆ ಹೇಳಿಸ್ತಿ ಅಂದರೆ ಭಗವಂತ ಹೇಳಿದ, ನಾನು ಭಗವದ್ಗೀತೆಯನ್ನು ಹೇಳಿದ್ದೇನೆ ಈಗಾಗಲೇ, ನಾನು ಹೇಳ್ತೇನೆ ಜಗತ್ತಿಗೆ ಗೊತ್ತಾಗಿಬಿಟ್ಟಿದೆ, ಆದರೆ ನಾನು ಹೇಳಿಸ್ತೇನೆ ಅಂತ ಗೊತ್ತಾಗಬೇಕು ಜನಕ್ಕೆ, ಹೇಳ್ತೇನೆ ಅಂತ ಗೊತ್ತಾಗಿದೆ, ಇನ್ನೊಬ್ಬರಿಗೆ ಹೇಳಿಸ್ತೇನೆ ಅಂತ ಗೊತ್ತಾಗಬೇಕಾದ್ರೆ ನಿಮ್ಮ ಕೈಯಲ್ಲಿ ಹೇಳಿಸ್ತೇನೆ. ಗಟ್ಟುಬಿಟ್ಟಾಗಿದ್ದವ್ರಿಗೆ ಹೇಳಿಸಿಬಿಟ್ರೆ, ಗಟ್ಟುಬಿಟ್ಟಾಗಿದ್ದರೂ ಹೇಳಿಸಿಬಿಟ್ಟ ಅಂತ ಆಗ್ತದೆ. ಇಂಥ ಶರಮಂಚದ ಮೇಲೆ ಒಲಗಿದವರ ಕೈಯಲ್ಲಿ ಹೇಳಿಸಿಬಿಟ್ರೆ, ಅದು ಮಲಿಕೊಂಡೇ ಆಗಲೇ ಹೇಳಿಬಿಟ್ರೆ ಅವರು ಇನ್ನೂ ಕೂಡ ಎದ್ದು ಕೂತ್ಕೊಂಡು ಹೇಳೋದಲ್ಲ, ಮತ್ತೆ ಮಲಗಿರಬೇಕು, ಟೋಟಲ್ ಚೇಂಜ್, ಪಟ ಪಟ ಮಾತಾಡಬೇಕು. ಸಾಮಾನ್ಯವಾಗಿ ಮಲಿಕೊಂಡು ಹೆಚ್ಚೊತ್ತು ಮಾತಾಡೋಕ್ಕಾಗೋದಿಲ್ಲ. ಈ ಟಿ ವಿಯಲ್ಲೇ ಕ್ರಿಕೆಟ್ ಮ್ಯಾಚ್ ಕುತ್ಕೊಂಡ್ಬಿಡ್ತಾರೆ, ಮಡ್ಕೊಂಡು ನೋಡೋದಿಲ್ಲ, ಕುತ್ಕೊಂಡ್ಬಿಡ್ತಾನೆ ತಕ್ಷಣ ಭಾರಿ ಸ್ಪಿರಿಟೆಡಾಗಿ ಕೂಡ್ತಾನೆ. ಇನ್ನು ನೋಡಲಿಕ್ಕೆ ಕೊಡಬೇಕಾದ್ರೆ ಹೇಳೋನು ಎಷ್ಟು ಮಲಿಕೊಂಡು ಕೂಡ್ತಾನೆ, ಕುತ್ಕೊಂಡು ಹೇಳಬೇಕು ಲೆಕ್ಕ ಹಾಕಿ. ಇವತ್ತು ಯಾವ ಶಾಲಾ ಕಾಲೇಜುಗಳು ಪುಣ್ಯಕ್ಕೆ ಮಲಗೋಮ ಎಷ್ಟು ಇರ್ತಾರೆ, ಅದು ಮಲಗಿ ಪಾಠ ಮಾಡೋಮ ಎಷ್ಟು ಸಿಗೋದಿಲ್ಲ. ಬರೀ ಮಲಗೋರು ಸಿಗ್ತಾರೆ, ಬರೀ ಪಾಠ ಮಾಡೋರು ಸಿಗ್ತಾರೆ. ಮಲಗಿ ಪಾಠ ಮಾಡೋದು ಸಾಧ್ಯ ಇಲ್ಲ, ಅದು ಒಂದೆರಡು ತಾಸು ಮಾಡೋಕ್ಕೂ ಸಾಧ್ಯ ಇಲ್ಲ. ವಿಶ್ವದ ಏನಾದರೂ ನಮ್ಮ ಗಿನ್ನೆಸ್ನವ್ರಿಗೆ ಗೊತ್ತಿದ್ರೆ ವರ್ಲ್ಡ್ ರೆಕಾರ್ಡ್ ಅವ್ರದ್ದು, ಮಲಕೊಂಡು 20,000 ಶ್ಲೋಕ ಹೇಳ್ತಾರೆ ಲೆಕ್ಕ ಹಾಕಿ ನೋಡೋದು. ಮಲಕೊಂಡು ಉತ್ತಿಷ್ಟೋತ್ತಿಷ್ಟ ಗೋವಿಂದ ಹೇಳಕ್ಕೆ ಬರೋದಿಲ್ಲ, ನಮಗೆ ಮನೆಗೆ ಬೆಳಿಗ್ಗೆ ಹೇಳ್ತೇವಲ್ಲ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಹೇಳಕ್ಕೆ ಬರೋದಿಲ್ಲ ಆಗಲಿ ಅಂತ. ಆಗಲೇ ಮಲಗಿದ್ದು ಕಣ್ಣು ಮುಚ್ಚದೇ ಇರ್ತವೆ, ಈ ಕಡೆ ದೇಹ ಇದಾಗಿರ್ತದೆ, ಮನಸ್ಸು ಎಲ್ಲೋ ಹೋಗಿರ್ತದೆ. ಒಂದು ಶ್ಲೋಕ ನೆಟ್ ಹೇಳೋದು ಕಷ್ಟ. ಉತ್ತಿಷ್ಟೋತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡ ಧ್ವಜ, ಉತ್ತಿಷ್ಟ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂ ಕುರು, ಇಷ್ಟು ಹೇಳೋದಕ್ಕೆ ಬರೋದಿಲ್ಲ ಮನುಷ್ಯನಿಗೆ. ಅಂತ ಹೊತ್ತಿನಲ್ಲಿ 20,000 ಶ್ಲೋಕ, ಅದು ಧರ್ಮರಾಜನಂತವನು ಪ್ರಶ್ನೆ ಕೇಳಿದ ಉತ್ತರ ಕೊಡ್ತಕ್ಕಂಥ ಶ್ಲೋಕಗಳು, ಮತ್ತೆ ಮೋಸ್ಟ್ ಡಿಫಿಕಲ್ಟ್ ಆನ್ಸರ್ ಪೇಪರನ್ನು ಬರಿಬೇಕಾಗಿದೆ ಅವರಿಗೆ ಪಾಪ. ಅಂಥ ಶಕ್ತಿ ಭಗವಂತ ಕೊಟ್ಟು ತಾನು ಸರ್ವತಂತ್ರ ಸ್ವತಂತ್ರ ಅಂತ ತೋರಿಸಿಕೊಡ್ತಾನೆ, ತಾನು ಸರ್ವತಂತ್ರ ಸ್ವತಂತ್ರ ಅಂತ ತೋರಿಸಿಕೊಡ್ತಾ ಇದ್ದಾನೆ. ನಾವು ಅವ್ರಿಗೆ ಕೊಟ್ಟ ಅವ್ರಿಗೆ ಕೊಟ್ಟ ಅಂತ ಅಂತೇಳಿ ಹೊರತು ನಮಗೂ ಕೊಡುತ್ತಾನೆ ಒಬ್ಬ ವಿಶ್ವಾಸ ಬರಬೇಕಷ್ಟೇ. ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ, ನಾನು ನಾಳೆ ಪಾಠಕ್ಕೆ ಬರೋದಿಲ್ಲ, ಇವತ್ತು ನೆಗಡಿಯಾಗಿದೆ, ಇದು ನಮ್ಮ ಸಂಕಲ್ಪ ಹೀಗೇನೆ, ಇವತ್ತು ನಾಳೆ ಪಾಠ ಕ್ಯಾನ್ಸಲ್. ನಾಳೆನೋ ನೆಗಡಿ ಇರ್ತದೆ ಅಂತ ಅನ್ಕೊಂಡ್ಬಿಡ್ತೀವಿ, ಮೊದಲೇ ಇರಲಿ ಅನ್ಕೋತೀವಿ, ಜೊತೆಗೆ ಅಕಸ್ಮಾತ್ ಪಾಠ ತಪ್ಪಲಕ್ಕೆ ಅನುಕೂಲ ಬೇಕಾದ್ರೆ ಪಾಠ ಟೈಮಿಂಗ್ಸ್ ಆದ್ಮೇಲೆ ಬೇಕಾದ್ರೆ ವಾಸಿ ಆಗಲಿ ಅಂತ, ಅದು ಬೇಕಾದ್ರೆ ಮೊದಲೇ ವಾಸಿ ಆದ್ರೆ ಹೋಗಬೇಕಾಗತ್ತೆ ಅಷ್ಟರ ಮಟ್ಟಿಗೆ. ನಾಳೆ ಹೋಗೇ ಹೋಗ್ತೀವಿ ಅಂದ್ಕೊಳ್ಳಿ, ವಾಸಿ ಆಗಿಬಿಡುತ್ತೆ, ಇದು ಮುಖ್ಯ. ನಾಳೆ ಹೋಗೇ ಹೋಗ್ತೀವಿ ಅಂದರೆ ಖಂಡಿತ ಆಗುತ್ತೆ, ಬಿಡೋದಿಲ್ಲ. ಸಿನಿಮಾ ಟಿಕೆಟ್ ತೊಗೊಂಡಿರ್ತಾನೆ, ಎಷ್ಟು ಕಷ್ಟಪಟ್ಟು ಹೋಗ್ತಾ ನೋಡಿದ್ರ, ಟಿಕೆಟ್ ವೇಸ್ಟ್ ಆಗ್ತದೆ, ಜನ್ಮನೇ ವೇಸ್ಟ್ ಆಗ್ತದೆ, ಅದು ಗೊತ್ತಿಲ್ಲ ಇವನಿಗೆ. ಟಿಕೆಟ್ ವೇಸ್ಟ್ ಆಗ್ತದೆ ಸಿನಿಮಾಕ್ಕೆ ಹೋಗ್ತೀಯಲ್ಲ, ಜನ್ಮನೇ ವೇಸ್ಟ್ ಆಗುತ್ತಲ್ಲ, ಯಾಕೆ ಹೋಗೋದು ಇವಾಗ, ಅದೆಲ್ಲ ಈಗ ಅರ್ಥ ಆಗೋದಿಲ್ಲ ತಲೆಗೆ ಅವನಿಗೆ. ಮನುಷ್ಯನ ಹಣೆ ಬರವೇ ಅಷ್ಟು. ಅದಕ್ಕೇ ಸಾಧನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಸಾಧನ ಸಾಮಗ್ರಿ ಇರಬಹುದು, ಸಾಧನ ಬುದ್ಧಿ ಬೇಕಲ್ಲ, ಸಾಧನ ದೀಕ್ಷೆ ಬೇಕಲ್ಲ. ಅದು ಭೀಷ್ಮರಂಥವರಿಗೆ ಬರ್ತದೆ ಹೊರತು ಎಲ್ಲರಿಗೂ ಬರೋದಿಲ್ಲ. ಕೃಷ್ಣ ಅಷ್ಟು ಮಾಡಿಸ್ತಾನೆ. ಧರ್ಮರಾಜನ ಪ್ರಶ್ನೆ, ಭೀಷ್ಮರ ಉತ್ತರ. ಕೊನೆಗೆ ಪರಮಾತ್ಮ ಹೇಳ್ತಾನೆ, ಭೀಷ್ಮರೇ ಮತ್ತೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ನಿಮ್ಮೊಳಗೆ ನಿಂತು ನಾನೇ ಮಾತಾಡ್ತೇನೆ, ಆಯ್ತೋ ಇಲ್ವೋ, ಫೈನಲ್. ಅದು ನಿಮ್ಮೊಳಗೆ ನಿಂತು ನಾನೇ ಮಾತಾಡ್ತೇನೆ. ಇದು ಎಲ್ಲರಿಗೂ ಹೇಳಿದ ಮಾತು, ಎಲ್ಲರೂ ನಿಂತು ಮಾತಾಡೋದು ಪರಮಾತ್ಮನೇ. ಯೋ ಅಂತಃಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವ ಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಭೀಷ್ಮರ ಒಳಗೆ ನಿಂತು ಕೃಷ್ಣ ಮಾತಾಡಿದ ಅಲ್ಲ, ಪ್ರತಿಯೊಬ್ಬರೊಳಗೆ ನಿಂತು ಮಾತಾಡೋದು ಭಗವಂತನೇ. ಅಷ್ಟೇ ಅಲ್ಲ, ಭಗವಂತ ಮಾತಾಡಿದ್ರೆ ಯಾರು ಮಾತಾಡಲಿಕ್ಕೆ ಆಗೋದಿಲ್ಲ, ದೇವರು ಮಾತಾಡಿಸ್ಬೇಕಷ್ಟೇನೆ. ಇವತ್ತು ದೇವರ ವೈಭವವನ್ನು ತಿಳ್ಕೊಳ್ಳೋದಕ್ಕೆ ಅದು ಒಳ್ಳೆಯ ಭಾಗ ಅದು. ಕೊನೆಗೆ ಧರ್ಮರಾಜದ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ಭೀಷ್ಮರು ದಾಖಲೆಯಾಗಿದೆ. ಈ ಶಾಂತಿ ಪರ್ವ ಅನುಶಾಸನ ಪರ್ವ, ಶಾಂತಿ ಪರ್ವದ ಬಹುಭಾಗ ಭೀಷ್ಮರ ಉಪದೇಶ, ಅನುಶಾಸನ ಪರ್ವದ ಬಹುಭಾಗ ಭೀಷ್ಮರ ಉಪದೇಶ. ಶಾಂತಿ ಪರ್ವದಲ್ಲಿ ಮೂರು ಭಾಗ, ರಾಜಧರ್ಮ ಪರ್ವ, ಆಪದ್ಧರ್ಮ ಪರ್ವ, ಮೋಕ್ಷಧರ್ಮ ಪರ್ವ ಅಂತ ಮೂರು ಭಾಗಗಳು. ಇದರಲ್ಲಿ ಎರಡು ಭಾಗ ಅನುಶಾಸನ ಪರ್ವದಲ್ಲಿ, ದಾನ ಧರ್ಮ ಪರ್ವ ಅಂತ ಒಂದು, ಭೀಷ್ಮ ನಿರ್ಯಾಣ ಪರ್ವ ಅಂತ ಎರಡು, ಒಟ್ಟು ಐದು ಪರ್ವಗಳು ಎರಡು ಪರ್ವ ಸೇರಿ. ಅದರಲ್ಲಿ ಅನೇಕ ವಿಧವಾದ ಪ್ರಶ್ನೆಗಳನ್ನು ಧರ್ಮರಾಜ ಕೇಳಿದ್ದಕ್ಕೆ ಶಾಂತಿ ಪರ್ವದ ಉತ್ತರ ಕೊಟ್ಟಾದ ಮೇಲೆ ಅನುಶಾಸನ ಪರ್ವದಲ್ಲಿ ಧರ್ಮರಾಜ ಒಂದು ಘಟ್ಟದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಶ್ರುತ್ವಾ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವ ಅಭ್ಯಭಾಷತ. ಎಲ್ಲ ಧರ್ಮಗಳ ಬಗ್ಗೆ ಕೇಳಿದ ಧರ್ಮರಾಜ ಒಂದು ಪ್ರಶ್ನೆ ಮಾಡ್ತಾನೆ. ಯುಧಿಷ್ಠಿರ ಶಾಂತನವಂ, ಶಾಂತನವಂ ಅಂದರೆ ಶಂತನೇವಿನ ಮಗ ಅಂತ ಅರ್ಥ. ಭೀಷ್ಮರನ್ನ ಮತ್ತೆ ಪ್ರಶ್ನೆ ಮಾಡ್ತಾನೆ. ಕೋ ಧರ್ಮ ಸರ್ವ ಧರ್ಮಾಣಾಂ ಭವತಃ ಪರಮೋಮತಃ ಕಿಮೇಕಂ ದೈವತಂ ಲೋಕೇ ಕಿಂವಾಪ್ಯೇಕಂ ಪರಾಯಣಂ ಕಿಂ ಜಪನ್ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನಾತ್. ನಾವೇನು ಕೇಳಬೇಕು ಅನ್ಕೋತೀವಿ ಅಂತ ಡೈರೆಕ್ಟ್ ಪ್ರಶ್ನೆ ಕೇಳಿಬಿಡ್ತಾನೆ. ಎಷ್ಟು ದಿನ ಬರ್ತದೆ, ಏನು ಜಪ ಮಾಡಿದ್ರೆ ಒಳ್ಳೇದಾಗುತ್ತೆ, ನಮ್ಮನ್ನು ಕೇಳಬೇಕಾಗಿಲ್ಲ, ಕೇಳಿ ಆಗಿದೆ. ಅದು ಹೊರಗಡೆ ಎಕ್ಸಾಂಪಲ್ಸ್ ಅವೆಲ್ಲ, ಹೊರಗಡೆ ಎಕ್ಸಾಮ್ ಮತ್ತೆ ಮತ್ತೆ ಸ್ನಾನ ಮಾಡೋ ನೆಸಿಟಿ ಇಲ್ಲ ಅದಕ್ಕೆ. ಕಿಂ ಜಪನ್ ಮುಚ್ಚತೆ ಜಂತು, ಅಷ್ಟೇ ಅಲ್ಲ, ಈ ಜಗತ್ತಿನೊಳಗೆ ಕೋಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋಮತಃ, ಎಲ್ಲ ಧರ್ಮಗಳ ಅತಿದೊಡ್ಡ ಧರ್ಮ ಯಾವುದು? ಕಿಂ ಜಪನ್ ಮುಚ್ಚತೆ ಜಂತು, ಕಿಂವಾಪ್ಯೇಕಂ ಪರಾಯಣಂ, ಅತ್ಯಂತ ದೊಡ್ಡ ನೆನೆ ಯಾರು, ಆಶ್ರಯ ಯಾರು? ಕಿಮೇಕಂ ದೈವತಂ ಲೋಕೆ, ಒಬ್ಬನೇ ಸರ್ವೋತ್ತಮನಾದ ದೇವರು ಯಾರು? ಎಲ್ಲರ ಪ್ರಾಬ್ಲಮ್ಸ್ ಇವೆಲ್ಲ ಕೂಡ ಡೈರೆಕ್ಟ್ ಕ್ವೆಶ್ಚನ್ಸು, ಡೈರೆಕ್ಟ್ ಆನ್ಸರ್. ಇವರು ಜನ ಕೇಳಿದ್ದು ಕೇಳಿದ್ದೆ, ಪ್ರಶ್ನೆ ಮಾಡಿದ್ದು ಮಾಡಿದ್ದೆ, ಬಾಬಾಗಳ ಹತ್ರ ಹೋಗಿದ್ದು ಹೋಗಿದ್ದೆ, ಮತ್ತೆ ಇವತ್ತು ಹೋಗೋದು ಬರೋದು, ಹೋಗೋದು ಬರೋದು. ಅಲ್ಲ ಇಷ್ಟು ಸುಲಭ ಏನೇ ಇನ್ನೂ ಹೋಗೋದಾದ್ರೆ ಇನ್ಯಾವ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಿಮಗೆ. ನಮ್ಮ ನಿತ್ಯವಾದ ಪ್ರಶ್ನೆಗಳು, ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಕಿಂ ಜಪನ್ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನಾತ್ ಕೋ ಧರ್ಮ ಸರ್ವಧರ್ಮಾಣಂ ಭವತಃ ಪರಮೋಮತಃ. ನೇರವಾದ ಪ್ರಶ್ನೆಗಳನ್ನು ಕೇಳುತ್ತೇನೆ ಧರ್ಮರಾಜ. ಅದು ಕನ್ಕ್ಲೂಡಿಂಗ್ ಪೋರ್ಷನ್, ಅದು ಪಾಠ ಎಲ್ಲ ಮುಗಿದ ಮೇಲೆ ಲಾಸ್ಟ್ ಸೆಷನ್ಸ್ನಲ್ಲಿ ಮಾತಾಡಿದರೆ ಹಾಗೂ ಹಾಗೆ ಬಹಳ ಮುಖ್ಯವಾದ ಮಾತುಗಳನ್ನು. ಮೊದಲೇ ದಿವಸ ಸಾರ್ ಇಂಪಾರ್ಟೆಂಟ್, ಪರೀಕ್ಷೆ ಪಾಯಿಂಟ್ ಪಜೀತಿ ಆಗ್ತದೆ. ಫಸ್ಟ್ ಕ್ಲಾಸಲ್ಲೇ ಇಂಪಾರ್ಟೆಂಟ್ ಸಾರ್ ಹೇಳಿ ಕೇಳಿದರೆ ನೀನು ಇವನು ಓದೋ ಹುಡುಗ ಅಲ್ಲ, ಅವನು ಪರೀಕ್ಷೆಗೆ ಮಾಸವಾಗಿ ಬಂದವನು ಅಷ್ಟೇ. ಒಂದು ಮಾರ್ಚ್ನಲ್ಲಿ ಫಸ್ಟ್ ವೀಕಲ್ಲಿ ಪ್ರಶ್ನೆ ಕೇಳಿಬಿಟ್ರೆ ಎಲ್ಲ ಕೇಳಿಯಾಗಿದೆ ಸಾರ್, ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅರ್ಥ ಇರ್ತದೆ. ಮೊದಲೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಉಳಿದು ಚಕರಲ್ಲೇ ಅನುಕೂಲ ಆಗ್ತದೆ ಅಂತ ಕೇಳಿದಾಗ್ತದೆ, ಅದಲ್ಲ ಧರ್ಮ. ಈ ಸ್ಟೇಜಲ್ಲಿ ಮಾತಾಡ್ತಾನೆ. ಕಿಮೇಕಂ ದೈವ ತಮ್ಮ ಲೋಕೆ, ಎಲ್ಲ ದೇವರ ಬಗ್ಗೆ ಕೇಳಿಬಿಟ್ಟಿದ್ದಾನೆ ಇಷ್ಟೊತ್ತು ಕೂಡ. ಏಕದೇವರು ಯಾರು? ಏಕ ಅಂದರೆ ಸ್ವತಂತ್ರ ಅಂತ ಅರ್ಥ. ಏಕಮೇವ ಅದ್ವಿತೀಯಂ, ಆಲ್ ಇನ್ ಆಲ್ ಗಾಡ್ ಯಾರು? ಚೀಫ್ ಆಫೀಸರ್ ಯಾರು ಅಂತಾರಲ್ಲ ಹಾಗೆ, ಎಲ್ಲರ ಆಫೀಸರ್ಗಳೇ ಚೀಫ್ ಆಫೀಸರ್ ಯಾರು ಅಂತ ಕೇಳ ಹಾಗೆ. ಕಿಮೇಕಂ ದೈವತಂ ಲೋಕೆ ಪರ ಅಯನ, ಪರಗತಿ ಅಂತ ಅರ್ಥ. ಎಲ್ಲದಕ್ಕೂ ಮುಖ್ಯವಾದ ನೆಲೆ ಯಾರು, ಆಶ್ರಯ ಯಾರು? ದೇವರ ಸ್ತೋತ್ರ ಮಾಡಕ್ಕೆ ಸಾವಿರಾರು ಮಂತ್ರಗಳಿರಬಹುದು, ಆದರೆ ಕಿಂ ಜಪನ್ ಮುಚ್ಚತೆ ಜಂತು, ಯಾವುದನ್ನು ಜಪ ಮಾಡಿದರೆ ಪ್ರಾಣಿ ಉದ್ಧಾರ ಆಗಿಬಿಡ್ತಾನೆ? ಇದು ನೇರ ಪ್ರಶ್ನೆಗಳಿಗೆ. ಇದು ಯಮದೇವರು ಕೇಳಿದ ಪ್ರಶ್ನೆ, ಅರ್ಥ ಮಾಡ್ಕೋಬೇಕು ನಾವು. ಯಮದೇವರು ಕೇಳಿದ ಪ್ರಶ್ನೆಗೆ ಉತ್ತರ ತಿಳ್ಕೊಂಡ್ಬಿಟ್ರೆ ಯಮದೇವರೇನು ಮಾಡೋದಿಲ್ಲ ಮನ್ನ ಅಂತ ಅರ್ಥ. ಸರ್, ನೀವು ಕೇಳಿದ ಪ್ರಶ್ನೆ ನಾವು ಕೇಳ್ಕೊಂಡು ಓದ್ಕೊಂಡ್ಬಂದೀವಿ ಅಂತ ಹೇಳಿಬಿಟ್ರೆ ನಮ್ಮೂರವರು ಅಂದರೆ ಖುಷಿ ಆಗ್ತದೆ, ಅಮೆರಿಕಕ್ಕೆ ಹೋಗಿರ್ತಾನೆ ಕರ್ನಾಟಕ, ಇಂಡಿಯಾದವರು ಅಂದರೆ ಆನಂದ ಅವನಿಗೆ, ಕರ್ನಾಟಕದವರು ಭಾರಿ ಖುಷಿ, ಬೆಂಗಳೂರವರು ಅಂತ ಹೇಳಿಬಿಟ್ರೆ ಅದು ಹನುಮಂತನಗರ ಗಿರಿನಗರದವ್ರು ಭಾರಿ ಖುಷಿ ಆಗಿಬಿಡ್ತದೆ. ಇವತ್ತು ಯಮದೇವರೇ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿದರೆ ಅದೇ ಉತ್ತರ ತಿಳ್ಕೊಂಡು ಬಂದಿದ್ದೇವೆ ಅಂದ್ಬಿಟ್ಟು ಏನು ಮಾಡೋಕೆ ಇಲ್ಲವೇ ಇಲ್ಲ. ಯಮನ ಏನು ಮಾಡೋಕ್ಕೆ ಬರೋದಿಲ್ಲ, ಹೋಗಲಿ ಬಿಡು, ವಿಷ್ಣು ಸಹಸ್ರನಾಮ ಕೇಳಿದ್ದಾನೆ ಅಂತ ಆಗಿಬಿಡುತ್ತದೆ. ಆಗ ಭೀಷ್ಮಾಚಾರ್ಯರು ಧೈರ್ಯವಾಗಿ ಮಾತಾಡ್ತಾರೆ, ಕನ್ಕ್ಲೂಷನ್ ಹೇಳಿಬಿಡ್ತಾರೆ. ನೀನೇ ಯೋಚನೆ ಮಾಡು ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ತಾವೇ ಹೇಳಿಬಿಡ್ತಾರೆ. ಯಾರು ದೊಡ್ಡವನ? ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ, ಪವಿತ್ರಗಳಲ್ಲಿ ಪವಿತ್ರ, ಮಂಗಳಗಳಿಗೆ ಮಂಗಳ ಅಂದರೆ ಸಾಕ್ಷಾತ್ ವಿಷ್ಣು, ಸಾಕ್ಷಾತ್ ವಿಷ್ಣು. ಇಂಥ ನೇರ ಉತ್ತರ ಇದು. ಈ ಉತ್ತರವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲದ ಉತ್ತರವನ್ನು ಕೊಡ್ತಾರೆ. ಇನ್ನು ಯಾರನ್ನು ಆರಾಧನೆ ಮಾಡಬೇಕು? ವಿಷ್ಣುವನ್ನು ಆರಾಧನೆ ಮಾಡಬೇಕು. ಪರಗತಿ ಯಾರು? ವಿಷ್ಣುವೇ ಪರಗತಿ. ಪವಿತ್ರಗಳಲ್ಲಿ ಪವಿತ್ರ, ಮಂಗಳಗಳಿಗೆ ಮಂಗಳ ಅಂದಮೇಲೆ ದೇವರ ಭಕ್ತ ಕೆಟ್ಟವರಾಗ್ತಾವ ಅನ್ನೋದು ಆಗೋ ಚಾನ್ಸ್ ಇಲ್ಲ. ಮಂಗಳ ಪರಮಾತ್ಮನ ಹಿಡ್ಕೊಂಡ್ಮೇಲೆ ಅಮಂಗಳ ಕೆಲಸ ಹೇಗೆ ಮಾಡ್ತಾನೆ ಅವನೀಗ? ಸಾಧ್ಯ ಇಲ್ಲ. ಎಷ್ಟೋ ಹೊತ್ತು ಬಡಿ ಉಟ್ಕೊಂಡಾಗ ಲಂಚ ತಗೊಳ್ಳೋದು ಕಷ್ಟ ಆಗ್ತದೆ, ಡ್ರೆಸ್ ಚೇಂಜ್ ಮಾಡಬೇಕಾಗ್ತದೆ ಕೊನೆ ಪಕ್ಷ, ಇಲ್ಲ ಹೋದ್ರೆ ಪದಿತಿ ಆಗ್ತದೆ, ವೇಷಕ್ಕೆ ಭೂಷಣ ಅಲ್ಲ. ಪೊಲೀಸ್ ಲಂಚ ತಗೋಬೇಕಾದ್ರೂ ಕೂಡ ಆ ಡ್ರೆಸ್ನಲ್ಲಿ ತೊಗೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ಕೈ ಕೆಳಗಿಂದ ಕೈ ಚಾಚ್ತಾರೆ ಪಾಪ, ಮೇಲಿಂದ ಕ್ಯಾಚಿದ್ರೆ ಕಷ್ಟ ಆಗ್ತದೆ. ಅದಕ್ಕೆ ಮ್ಯಾಚಿಂಗ್, ದೇವರು ಪವಿತ್ರವಾದ ದೇವರನ್ನು ಆರಾಧನೆ ಮಾಡಬೇಕಾದ್ರೆ ಅಪವಿತ್ರ ಮನಸ್ಸು ಹೇಗೆ ಬರ್ತದೆ? ಮಂಗಳಕರವಾದ ಭಗವಂತನನ್ನು ಆರಾಧನೆ ಮಾಡಬೇಕಾದ್ರೆ ನಮ್ಮ ಮಂಗಳ ಯೋಚನೆ ಹೆಂಗೆ ಬರ್ತವೆ? ಸಾಧ್ಯವೇ ಇಲ್ಲ. ಅಂಥ ಭಗವಂತನ ನಾಮಗಳನ್ನು ಹೇಳ್ತೇನೆ. ವಿಷ್ಣೋರ್ ದಿವ್ಯ ನಮ ನಾಮ ಸಹಸ್ರಾಣಿ ಶೃಣುಮೇ ಪಾಪ ಭವಾಪಹಂ. ವಿಷ್ಣುವಿನ ದಿವ್ಯವಾದ ನಾಮಸಹಸ್ರಗಳನ್ನು ಹೇಳ್ತೇನೆ ಕೇಳು ಅಂತ ಹೇಳುತ್ತಾರೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷಾಮಿ ಭೂತೈ. ಒಂದೊಂದು ನಾಮಗಳು ಅಂದರೆ ಗುಣ ಹೇಳ್ತವೆ. ಯಾನಿ ನಾಮಾನಿ ಗೌಣಾನಿ, ಮತ್ತು ಬಿ ಎ ಅದಕ್ಕೊಂದು ಅರ್ಥ ಇದೆ, ಎಂ ಎ ಒಂದು ಅರ್ಥ ಇದೆ, ಬಿ ಎಸ್ ಸಿ ಒಂದು ಅರ್ಥ ಇದೆ, ವಿಶ್ವ ಒಂದು ಅರ್ಥ ಇದೆ, ವಿಷ್ಣು ಅಂತ ಅರ್ಥ ಇದೆ. ಸುಮ್ಮನೆ ಹೆಸರುಗಳಲ್ಲ, ಗೌಣಾನಿ ಒಂದೊಂದು ಹೆಸರು ಒಂದು ಗುಣ ಹೇಳ್ತಾ ಇವೆ ಅಂತ ಅರ್ಥ. ಒಂದೊಂದು ಹೆಸರು ಒಂದು ಎರಡು ಮೂರು ಹಾಕ್ಕೊಂಡ್ಬಿಟ್ರೆ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಮೂರನಾಲ್ಕು ಕ್ವಾಲಿಫಿಕೇಶನ್ ಆಗ್ಬೋದು, ಹಬ್ಬಬ್ಬ ಅಂತೇಳಿ ಸಾವಿರ ಕ್ವಾಲಿಫಿಕೇಶನ್ ಮುಂದೆಗಡೆ ಭಗವಂತನ ಮುಂದೆ ವಿಶ್ವ ವಿಷ್ಣು ವಷಟ್ಕಾರ ಎಲ್ಲ ಕ್ವಾಲಿಫಿಕೇಶನ್ಸ್ ಅವೆಲ್ಲ ಕೂಡ ತಲೆ ತಿರುಗೋಗ್ಬಿಡುತ್ತೆ. 10 ನಿಮಿಷ ಏಕಪ್ರಕಾರ ಹೇಳಿದ್ರೆ ಮುಗಿಯೋದಿಲ್ಲ ಅವೆಲ್ಲ ಕೂಡ. ಹರಿರೇವ ಪರಾವ ಇನ್ನೊಂದು ನಿರಸನ ಬೇಕಾದಕ್ಕಿಂತ ಅಂತ ದೊಡ್ಡ ಕ್ವಾಲಿಫಿಕೇಶನ್ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಆದ್ದರಿಂದಾಗಿಯೇ ಹರಿಯೇ ಸರ್ವೋತ್ತಮ. ಇಲ್ಲಿಂದ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಾತ್ಮ ಭೂತಕೃತ್ ಭಾವ ಅಂತ ಹೇಳ್ತಾ ಪ್ರತಿಯೊಂದನ್ನು ದೇವರ ಹಿರಿಮೆ ಹೇಳ್ತಾ ಹೋಗ್ತಾರೆ. ಸಾವಿರ ನಾಮವನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ದೇವರ ಸಾವಿರ ಮಹಿಮೆ ತಿಳ್ಕೊಂಡಾಗ ಲೆಕ್ಕ. ಸಾವಿರ ಮಹಿಮೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಇರತಕ್ಕಂಥ ಜಾಗ ಅದು. ವಿಷ್ಣು ಸಹಸ್ರನಾಮ ಮಹಾಭಾರತದಲ್ಲಿ ಬಂದಿದೆ ಅಂತಲೇ ಬಹಳ ಜನ ಗೊತ್ತಿಲ್ಲ. ಮಹಾಭಾರತದಲ್ಲಿ ಬಂದಿದೆ ಅಷ್ಟೇ ಅಲ್ಲ, ಮಹಾಭಾರತದಲ್ಲಿ ಬಂದಿರತಕ್ಕಂಥ ಅತಿ ದೊಡ್ಡ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸೇರಿದೆ ಅಂತ ಆಚಾರ್ಯ ಹೇಳ್ತಾರೆ. ಮಹಾಭಾರತ ಭಾರಿ ದೊಡ್ಡದಾಗಿರ್ತಕ್ಕಂಥ ಗ್ರಂಥ, ಎರಡು ಭಾರಿ ದೊಡ್ಡ ಗ್ರಂಥಗಳು. ಅದರಲ್ಲಿ ಒಂದು ಭಗವದ್ಗೀತಾ, ಇದೊಂದು ವಿಷ್ಣು ಸಹಸ್ರನಾಮ. ವೈಷ್ಣವಂ ಕೃಷ್ಣಗೀತಾಚ ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ವಿಷ್ಣೋ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಮಹಾಭಾರತ ಎಲ್ಲದಕ್ಕಿಂತನೂ ಶ್ರೇಷ್ಠ, ಅದರಲ್ಲಿ ಗೀತಾ ಶ್ರೇಷ್ಠ, ವಿಷ್ಣು ಸಹಸ್ರನಾಮ ಶ್ರೇಷ್ಠ. ಗೀತಾ ಭಗವಂತನ ಉಪದೇಶ, ವಿಷ್ಣು ಸಹಸ್ರನಾಮ ಭಗವಂತನ ನಾಮಾವಳಿ. ಎಷ್ಟು ಒಂದಕ್ಕೊಂದು ರಿಲೇಷನ್ ಇದೆ. ಎರಡು ಬರೋದು ಭೀಷ್ಮ ಪರ್ವದ, ಭೀಷ್ಮರ ಸಂಬಂಧಪಟ್ಟಿದ್ದ ಕನೆಕ್ಷನ್ನೇ. ಭೀಷ್ಮ ಪರ್ವದಲ್ಲಿ ಗೀತಾ ಬಂತು, ಭೀಷ್ಮರ ಬಾಯಿಂದ ವಿಷ್ಣು ಸಹಸ್ರನಾಮ ಸ್ತೋತ್ರ ಬಂತು. ಅದು ಭೀಷ್ಮರ ಒಂದು ಹಿರಿಮೆಯನ್ನು ಭಗವಂತ ಜಗತ್ತಿಗೆ ಸಾರ್ತಾ ಇದ್ದಾನ ಮೂಲಕವಾಗಿ. ಕೃಷ್ಣ ಗೀತೆಯನ್ನು ಉಪದೇಶ ತಾನು ಮಾಡಿದ,
ಸ್ತೋತ್ರ ಭಕ್ತರ ಬಾಯಲ್ಲಿ ಹೇಳಿಸ್ತಾರೆ, ತಾನೇ ಸ್ತೋತ್ರ ಮಾಡ್ಕೊಂಡ್ಬಿಟ್ರೆ ದೊಡ್ಡದಲ್ಲ, ಭಕ್ತರ ಬಾಯಲ್ಲಿ ಸ್ತೋತ್ರ ಹೇಳಿಸ್ತಾನೆ, ಉಪದೇಶ ತಾನು ಮಾಡ್ತಾನೆ. ಅದು ಕೃಷ್ಣ ಉಪದೇಶ, ಇದು ಕೃಷ್ಣ ಸ್ತೋತ್ರ. ಇದು ಕೃಷ್ಣ ಉಪದೇಶ ಮಾಡಬೇಕಾದ್ರೆ ಭಕ್ತರನ್ನ ಕೂಡಿಸ್ಕೊಂಡು ಉಪದೇಶ ಮಾಡ್ತಾನೆ, ಒಬ್ಬನಿಗೆ ಉಪದೇಶ ಮಾಡ್ತಾನೆ. ಬಹಳ ಮುಖ್ಯ, ಅರ್ಜುನ ಒಬ್ಬನಿಗೆ ಉಪದೇಶ ಜಗತ್ತೇ ಮುಟ್ಟಿಸ್ತಾನೆ. ಉಪದೇಶ ಏಕಾಂತದಲ್ಲಿ ಮಾಡಬೇಕು ಅಂತ ಹೇಳ್ತಾನೆ. ಓಂ ನಮೋ ನಾರಾಯಣ ಮಂತ್ರ ಮಂತ್ರ ಅಲ್ಲ, ಅದು ಒಂದು ಕಿವಿಯಲ್ಲಿ ಹೇಳಬೇಕು ಓಂ ನಮೋ ನಾರ, ಅದು ಮಂತ್ರ. ಅದು ಸೀಕ್ರೆಟ್ ಹೇಳ್ತಾರೆ ಬಾ ಅಂತ ಬೈಕ್ನಲ್ಲಿ ಹೇಳಿಬಿಟ್ರೆ ಸೀಕ್ರೆಟ್ ಆಗ್ತದ? ಮೈಕ್ನಲ್ಲಿ ಹೇಳಿದ್ರೆ ಸೀಕ್ರೆಟ್ ಆಗೋದಿಲ್ಲ. ಅರ್ಜುನ ಒಬ್ಬನಿಗೆ ಹೇಳ್ತಾನೆ ಉಪದೇಶ ಅಂತ ಕರೀತಾರೆ. ಅದು ಸ್ತೋತ್ರನ ಗಟ್ಟಿಯಾಗಿ ಹೇಳಬೇಕು. ಅದಕ್ಕೆ ಭೀಷ್ ಅಷ್ಟು ಜನ ಕೂತಿದ್ದಾರೆ ಸ್ತೋತ್ರ ಹೇಳ್ತಾರೆ. ಭೀಷ್ಮರು ವಿಷ್ಣು ಸಹಸ್ರನಾಮ ಹೇಳಬೇಕಾದ್ರೆ ಲಕ್ಷಾಂತರ ಜನ ಕೂತಿದ್ದಾರೆ, ಅವ್ರ ಮುಂದೆ ಕೃಷ್ಣ ಸಹಸ್ರನಾಮ ಹೇಳ್ತಾರೆ. ಅದನ್ನೇ ದಾಸರು ಹೇಳಿದ್ದು, ಘನ ಮಹಿಮ ಗಾಂಗೇಯ ನುತ ಗಾಯನವ ಕೇಳುತ್ತ ಗಗನಚರ ವಾಹನ ದಿವೌಕ ಸರ್ವಣದ ಚರಿಸುವ ಮನೆ ಮನೆಗಳಲ್ಲಿ. ಗಾಂಗೇಯ ನುತ, ಗಾಂಗೇಯ ಅಂತ ಹೇಳಿದರೆ ಗಂಗಾಪುತ್ರ, ಭೀಷ್ಮರ ಬಾಯಿಂದ ಪರಮಾತ್ಮ ಸ್ತುತನಾಗ್ತಾನೆ. ಅದೆಲ್ಲ ಹೇಳ್ತಾ ಇದ್ದಾರೆ ಭೀಷ್ಮರು, ಕೃಷ್ಣ ಅದನ್ನು ಕೇಳ್ಕೋತ ಕೂತಿದ್ದಾನೆ. ಅದಕ್ಕೆ ಕೃಷ್ಣ ವಿಷ್ಣು ಸಹಸ್ರನಾಮವನ್ನು ಭೀಷ್ಮರು ಹೇಳ್ತಾ ಇದ್ದಾರೆ, ಕೃಷ್ಣ ಕೇಳ್ಕೋತ ಕೂತಿದ್ದಾನೆ. ಅರ್ಥ, ವಿಷ್ಣು ಸಹಸ್ರನಾಮ ಹೇಳಿದರೆ ದೇವ್ರ ಬಗ್ಲ ಕೂತಿರ್ತಾನೆ ಅಂತ ಅರ್ಥ, ಪಕ್ಕದಲ್ಲೇ ಪ್ರೆಸೆಂಟ್ ಆಗಿರ್ತಾನೆ ಅಂತ ಕೃಷ್ಣ. ಇವತ್ತು ಯಾವ ಸ್ತೋತ್ರ ಹೇಳಿದಾಗಲೂ ದೇವರು ಅಷ್ಟು ಹತ್ರ ಕೊಡೋದಿಲ್ಲ, ಪಕ್ಕದಲ್ಲೇ ಅದು ಮಲಗಿ ಹೇಳ್ತಾರೆ, ಕೂತ್ಕೊಂಡು ಕೇಳ್ತಾರೆ ಅಂತ. ಅದು ಬೇರೆ, ಜೊತೆಗೆ ಹತ್ರ ಕೂತ್ಕೊಂಡು ಕೇಳ್ತಾರಲ್ಲ, ಮಲಗಿ ಹೇಳಯ್ಯ ಕೂತ್ಕೊಂಡು ಕೇಳ್ತಾನೆ. ನಾವು ಬುದ್ಧಿವಂತರು ಮಲಗಿ ಹೇಳ್ತೇವೆ ಇನ್ಮೇಲೆ ಅಂತ ಹೇಳಿ ಅಲ್ಲ, ಅದು ಮಲಗಿ ಹೇಳಿದ್ರೆ ಕೂತ್ಕೊಂಡು ಕೇಳ್ತಾನೆ, ಕೂತ್ಕೊಂಡು ಹೇಳಿದ್ರೆ ನಿಂತ್ಕೊಂಡು ಕೇಳ್ತಾನೆ, ನಿಂತ್ಕೊಂಡು ಕೇಳಿದ್ರೆ ಕುಣ್ಕೊಂಡು ಕೇಳ್ತಾನೆ, ಕುಣ್ಕೊಂಡು ಹೇಳಿದ್ರೆ ಒಲ್ದು ಬಿಡ್ತಾನಂತೆ. ಮಲಗಿ ಪರಮಾತರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋಹರಿ ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು ರಮಾಧವ ನುಲಿಸಲರಿಯದೆ ಪಾಮರರು ಬಳರುವರು ಬವದೊಡಗೆ. ಅದರಲ್ಲಿ ಈ ಭೀಷ್ಮರ ನಿನ್ನೆ ಮುಂದಿಟ್ಟುಕೊಂಡೇ ದಾಸರಾಯರ ಕಥೆ ಮುಂದುವರಿಸ್ತಾ ಇದ್ದಾರೆ. ಅದು ಅಂಥ ಅದ್ಭುತವಾದ ಸ್ತೋತ್ರ ಆ ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ. ನಾಮಾವಳಿ ಅಂತ ತಿಳ್ಕೊಂಡ ಜನ ಇದ್ದರೆ ಪುಣ್ಯ ಕೊನೆ ಪಕ್ಷ. ಆಚಾರ್ಯರು ಹೇಳ್ತಾರೆ ಬರೀ ನಾಮಾವಳಿಗಳಲ್ಲ ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮ ಬರೀ ವಿಷ್ಣು ನಾಮಾವಳಿ ಅಲ್ಲ, ವಿಷ್ಣು ರೂಪಾವಳಿ ಕೂಡ ಆಗಿದೆ ಅಂತ ಹೇಳ್ತಾರೆ. ವಿಷ್ಣುವಿನ ರೂಪಗಳವೆಲ್ಲ ಕೂಡ ಕೇಶವ ನಾರಾಯಣ ಅಚ್ಚು ಹೇಳ್ತೇವಲ್ಲ, ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಅಂತ ಹೇಳ್ತೇವಲ್ಲ, ಇವೆಲ್ಲ ಹೆಸರುಗಳಷ್ಟೇ ಅಲ್ಲ, ಚತುರ್ವಿಂಶತಿಯ ರೂಪಗಳು. ಹೆಸರುಗಳು ಹೌದು, ರೂಪಗಳು ಹೌದು. ವಿಷ್ಣು ಸಹಸ್ರನಾಮಕ್ಕೆ ನಾಮಪರ ಅರ್ಥವನ್ನು ಕೆಲವರು ಬರೆದಿದ್ದಾರೆ, ಬೇರೆ ಮತಾಚಾರ್ಯರು ಅರ್ಥ ಸರಿಯೋ ತಪ್ಪೋ ವಿಚಾರ ಬೇರೆ, ಬೇರೆ ಅರ್ಥಗಳಂತೂ ಬರೆದಿದ್ದಾರೆ. ಅವು ರೂಪಗಳು ಅಂತ ಯಾರು ಹೇಳಿಲ್ಲ. ಮಧ್ವಾಚಾರ್ಯ ಹೇಳ್ತಾರೆ ಅವಿಷ್ಣು ರೂಪಗಳು ಹೌದು. ವಿಶ್ವ ಅಂತ ಒಂದು ರೂಪ ಇದೆ ಪರಮಾತ್ಮನಿಗೆ, ವಿಷ್ಣು ಅಂತ ಒಂದು ರೂಪ, ವಶತ್ಕಾರ ಅಂತ ಒಂದು ರೂಪ, ಭೂತಭವ್ಯ ಭವತ್ರವ ಅಂತ ಒಂದು ರೂಪ, ಭೂತಾತ್ಮ ಅಂತ ಒಂದು ರೂಪ, ಸಹಸ ಪ್ರಹರಣಾಯದ ಒಂದು ರೂಪದ ಹೆಸರು ಅದು ಒಂದು. ಈ ರೀ ಕಲಿಕೆ ಅಂತ ರೂಪ ಇದೆಯಲ್ಲ ಆ ಟೈಪ್. ಇದನ್ನ ಫಸ್ಟ್ ಟೈಮ್ ಹೇಳಿದ್ದು ಮಧ್ವಾಚಾರ್ಯ. ಇವತ್ತಿಗೂ ಕೂಡ ಆಧುನಿಕರು ವಿಷ್ಣು ಸಹಸ್ರನಾಮ ಇವತ್ತು ಹುಚ್ಚಾಪಟ್ಟಿದ್ದಾರೆ ಹೇಳ್ತಾರೆ, ಹುಚ್ಚಾಪಟ್ಟಿನೂ ಹೇಳ್ತಾರೆ, ಅದು ಭಾರಿ ವಿಶೇಷ. ಅಲ್ಪ ಪುರಾಣ ಮಹಾಪುರಾಣಗಳು ಹೋಗಿಬಿಟ್ಟಿದ್ದಾವೆ ಎಷ್ಟೋ ಸಲ, ಅದು ಮೊದಲನೇ ತಪ್ಪು. ಅರ್ಥದ ಬಗ್ಗೆ ಗಮನ ಕೊಡೋ ಸ್ಥಿತಿಯಲ್ಲಿ ಇರೋದಿಲ್ಲ, ರೂಪಗಳ ಚಿಂತನೆಯಂತೂ ಮಾಡೋದೇ ಇಲ್ಲ. ಅದನ್ನೆಲ್ಲ ಹೇಳಿದವರು ಮಧ್ವಾಚಾರ್ಯ ಒಬ್ಬರೇನೆ. ವಿಷ್ಣು ಸಹಸ್ರನಾಮವನ್ನು ಮೊದಲು ಹೇಳಿದರು, ಅದು ವಿಷ್ಣು ನಾಮಾವಳಿ ಅಷ್ಟೇ ಅಲ್ಲ, ವಿಷ್ಣು ರೂಪಾವಳಿ. ಇನ್ನೊಂದು ಹೇಳಿದರು, ಅದು ವಿಷ್ಣುವಿನ ಒಂದೊಂದು ನಾಮ ಅಲ್ಲ, ಒಂದೊಂದು ನಾಮದ ಅರ್ಥ ಒಂದೊಂದೇ ಅಲ್ಲ, ಮತ್ತೆ ಒಂದೊಂದು ನಾಮಕ್ಕೆ ಅತಿ ಕಡಿಮೆ ಅಂದರೆ 100 ಅರ್ಥ ಇದೆ. ಇದನ್ನು ಯಾರಿಗೆ ವಿಯೋಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕ. ಇಂಥ ಕಾಂಟ್ರಿಬ್ಯೂಷನ್ ಯಾವ ಆಚಾರ್ಯರು ಕೊಟ್ಟಿಲ್ಲ, ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ ಒಂದೊಂದು ಹೆಸರಿಗೆ 100 ಅರ್ಥ ಇವೆ. ಹೇಗೆ ಅಂದರೆ 100 ರೂಪಾಯಿ ನೋಟನ್ನು 1 ರೂಪಾಯಿ ಅಂತ ತಿಳ್ಕೊಂಡ್ರೆ ಹೇಗೆ ಹಾಗಾಗ್ತಿತ್ತು? ನಾವು ಮಕ್ಕಳೇನು ಮಾಡ್ತಾರೆ, ಒಂದು ಚಾಕ್ಲೇಟ್ ತೊಗೊಂಡು 100 ರೂಪಾಯಿ ಕೊಟ್ಟು ಬಂದ್ಬಿಟ್ಟಾಗುತ್ತದೆ ಅಷ್ಟೇ. ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ 100 ಅರ್ಥ ಇವೆ ಅಂತ ಹೇಳಿದರೆ, 1000 ನಾಮಕ್ಕೆ ಒಂದೊಂದಕ್ಕೆ 100 ಅಂತ ತಿಳ್ಕೊಂಡು ಎಷ್ಟಾಗುತ್ತೆ ಲೆಕ್ಕ ಹಾಕಿ ನೋಡೋಣ. ಎಂಥ ಅಷ್ಟು ನಾಮಕ್ಕೆ ಅಷ್ಟು ಅರ್ಥ, ಅಷ್ಟು ರೂಪಗಳು ಜೊತೆಗೆ. ಅದನ್ನೇ ಪರಮಾತ್ಮನಿಗೆ ಏಕರೂಪ ನಾರಾಯಣ, 4 ರೂಪ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, 5 ರೂಪ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಪರಮಾತ್ಮನಿಗೆ 10 ರೂಪ ಪಶ್ಚಾದಿ ದಶರೂಪಿಣೇ ಅಂತ ಹೇಳ್ತಾರೆ. ಪರಮಾತ್ಮನಿಗೆ 12 ರೂಪ ಕೇಶವಾದಿ ದಾಮೋದರ ಅಂತವಾಗಿ, ಪರಮಾತ್ಮ 24 ರೂಪ ಕೇಶವಾದ್ರಿ ಕೃಷ್ಣನವರಿಗೆ, ಪರಮಾತ್ಮನಿಗೆ 51 ರೂಪ ಅಜನಿಂದ ಹಿಡಿದುಬಿಟ್ಟು ಚಕ ನರಸಿಂಹಯ್ಯ ನಂಬವರಿಗೆ ತೊಗೊಂಡ್ಬಿಟ್ರೆ, ಪರಮಾತ್ಮನಿಗೆ 100 ರೂಪ ನಾರಾಯಣಿಂದ ಪ್ರಾರಂಭ ಮಾಡಿ ಶೌರಿ ಅಂತ ರೂಪಕ್ಕೆ ತಗೊಂಡ್ರೆ 100 ರೂಪಗಳು. ಪರಮಾತ್ಮನಿಗೆ 1000 ರೂಪ ವಿಶ್ವವಿಷ್ಣು ವಶತ್ಕಾರ ಸರ್ವ ಪ್ರಹರಣಾಯುಧ. ಪರಮಾತ್ಮನಿಗೆ ಅಜಿತಾದಿ ಬಹುರೂಪ ಪರಾದಿ ಬಹುರೂಪಗಳು, ಪರಮಾತ್ಮ ಅಜಿತಾದಿ ಅನಂತ ರೂಪಗಳು. ಇಂಥ ಕಾನ್ಸೆಪ್ಟನ್ನು ಮಧ್ವಾಚಾರ್ಯ ಫಸ್ಟ್ ಟೈಮ್ ಹೇಳ್ತಾರೆ, ಪರಮಾತ್ಮ ರೂಪಗಳು ಎಷ್ಟು ವೈವಿಧ್ಯಮಯವಾಗಿದೆ ಅಂತ ಹೇಳ್ತಾರೆ. ಅದನ್ನೇ ಪರಮಾತ್ಮನೇ ಸತತ ಮೇಕರೂಪಿಣೇ ದಶರೂಪಿಣೇ ಶತಸಹಸ್ರ ರೂಪಿಣೇ ಅವಿಕಾರಿಣೇ ಸ್ಫುಟಮನಂತ ರೂಪಿಣೇ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಎಲ್ಲ ಬಂದೇ ಒಂದೇ ಶ್ಲೋಕದಲ್ಲಿ ಬರಹ ಮಾಡಿಬಿಟ್ಟಿದ್ದಾರೆ. ದೇವರ ಅಷ್ಟು ರೂಪಗಳ ಪರಿಕಲ್ಪನೆಯನ್ನು ಸುಮಧ್ವ ವಿಜಯದಲ್ಲಿ ಒಂದೇ ಶ್ಲೋಕದಲ್ಲಿ ಬರಹ ಮಾಡ್ತಾರೆ. ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತ ಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಪ್ರತಿಯೊಂದು ರೂಪವೂ ಕೂಡ ಸುಖಚಿತ್ ಸಮಸ್ತ ತನವೇ ಜ್ಞಾನಾನಂದಮಯ. ಎಲ್ಲ ರೂಪಗಳು ಕೂಡ ಅಪ್ರಾಕೃತ, ಎಲ್ಲ ರೂಪಗಳು ಕೂಡ ಜ್ಞಾನಾನಂದಮಯ. ಎಲ್ಲ ಸೂಟು ಉಲಂದೆ ಅಂತಾರಲ್ಲ ಆ ಟೈಪ್, ಹತ್ತು ಸೂಟ್ ಇಟ್ಕೊಂಡಿದ್ದಾನೆ ಎಲ್ಲವೂ ಉಲಂದೆ ಅಂತ ಹೇಳಿದರೆ ಹಾಗಾಗಿ ಒಂದು ಕಾಟನ್ ಇಲ್ಲ ಮತ್ತೆ ಅದರೊಳಗೆ. ಎಲ್ಲ ಸರನು ಎಲ್ಲ ಪ್ಯೂರ್ ಗೋಲ್ಡೇ, ಯಾವ ಶ್ರೀ ಗೋಲ್ಡ್ ಇಲ್ಲ ಅಂತಾರಲ್ಲ ಆ ಟೈಪ್. ದೇವರ ಎಲ್ಲ ನಾಮಗಳು ಎಲ್ಲ ರೂಪಗಳು ಕೂಡ ಅಪ್ರಾಕೃತನೇ, ಒಂದು ರೂಪಕ್ಕೂ ದೋಷನೇ ಇಲ್ಲ. ಇದು ದೇವರ ವೈಶಿಷ್ಟ್ಯ. ಇದು ಅನೇಕ ಆದ ಕೆಲವು ಆಡಿದರೆ ಆಗಿಬಿಡ್ತವೆ ಎಷ್ಟೋ ಸಲ. ನಮ್ಮ ಸ್ಕೂಲಲ್ಲಿ 100 ಜನ ಇದ್ದಾರೆ, 20 ಜನ ಪರವಾಗಿಲ್ಲ, ಇನ್ನು 80 ಜನ ಅಷ್ಟಕ್ಕಷ್ಟೇ ಅಂತಾರಲ್ಲ. ದೇವರಲ್ಲಿ ಹಾಗಿಲ್ಲ, ಅನಂತ ರೂಪ ಅನಂತ ರೂಪಗಳು ಪರ್ಫೆಕ್ಟೇ. ಎಲ್ಲವೂ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಎಲ್ಲವೂ ಪೂರ್ಣವೇ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಜ್ಜತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇಂಥ ಭಗವಂತನ ರೂಪಗಳ ವೈಭವವನ್ನು ತಿಳ್ಕೊಂಡಾಗ ಆ 100 ಆ 1000 ನಾಮಗಳು ದೊಡ್ಡ ಆಸ್ತಿ, ನಮಗೆ ದೊಡ್ಡ ಆಸ್ತಿ. ಸತತ ವಿಶ್ವಂ ವಿಷ್ಣು ವಶತ್ಕಾರೋ ಅಂತ ಇದ್ದರೆ ಅಂತ್ಯಕಾಲಕ್ಕೆ ಒಂದಾದರೂ ಜ್ಞಾಪಕ ಬಂದರೆ ಬದುಕಿ ಹೋಗ್ತೀವಿ ಅಂತ ಹೇಳ್ತಾರೆ. ಒಂದಾದರೂ ಆನ್ಸರ್ 6 out of 10 ಅಲ್ಲ, ಜಸ್ಟ್ ರಿಮೆಂಬರ್ 1 out of 1000. ಅಲ್ಲಿಗೂ ಫೇಲ್ ಆದರೆ ಗೋವಿಂದ ಇನ್ನೇನು ಮಾಡೋಕ್ಕಾಗೋದಿಲ್ಲ. 10ರಲ್ಲಿ 6 ಬರಲಿಕ್ಕಾಗದೆ ಫೇಲ್ ಆಗದೆ ನೋಡ್ತೀವಿ ನಾವು. 1000ರಲ್ಲಿ 1 ಬರೋದಿಲ್ಲ ಅಂದರೆ ಇನ್ನೇನು ಮಾಡಬೇಕು ಈ ಮತ್ತೆ? ಅದಕ್ಕೆ ನಿತ್ಯ ಅಂತಿದ್ರೆ ಒಂದಾದ್ರೂ ಒಂದೇ ಬರುತ್ತೆ ಅಂತಾರೆ. ಇಷ್ಟಾದರೂ ಅಯ್ಯೋ ಅಂದು ಬಿಡ್ತಾನೆ ಬಿಡೋದಿಲ್ಲ. ಇಷ್ಟೆಲ್ಲ ಎಲ್ಲ ಬಿಟ್ಟು ಹೊರತು ಹುಡುಕ್ತಾನೆ ಪದ, ಹೊಸ ಪದ ಹುಡುಕ್ತಾನೆ. ವಿಠಲ ಹೇಳ್ತಿರ್ತಾನೆ, ಯಾರೋ ಬಂದರು ಅಂತ ಅಯ್ಯೋ ಅಂದು ಬಿಡ್ತಾನೆ ಗೋವಿಂದ. ಯಾಕಂದ್ರೆ ಮನುಷ್ಯನ ಮೆಮೊರಿ ಬಲುಬೇಗ ದಾಟದಾಗಿ ಹೋಗುತ್ತದೆ. ವಿಠು ಸಹಸ್ರ ನಾವು ಓದ್ತಾ ಇದ್ರು ಕೂಡ ಅಲ್ಲಿ ಚೇಳು ಬಂದರೆ ಅಯ್ಯೋ ಅಂತಾನೆ. ವಿಷ್ಣು ವಶತ್ಕಾರದ ಮುಂದೆ ಓದೋದಿಲ್ಲ ಅವನು, ಪುಸ್ತಕ ಕೈಯಾಗಿರ್ತದೆ ಪಾಪ. ವಿಷ್ಣು ಎಲ್ಲ ಪಾರಾಯಣ ಮಂಡಳಿ ಎಲ್ಲ ಕುತ್ಕೊಂಡು ಹೇಳ್ತಿರ್ತಾರೆ, ಎಲ್ಲ ಅಯ್ಯೋ ಅಂದು ಬಿಡ್ತಾರೆ, ಒಟ್ಟಿಗೆ ಅಯ್ಯೋ ಅಂದು ಬಿಡ್ತಾರೆ, ಅದು ಸಾಮೂಹಿಕ. ಈಗ ವಿಶ್ವಾದ ಬೇರೆ ಬೇರೆ ಅಂದರು ಅಂತಾರೆ, ಸಿಂಕ್ರನೈಸ್ ಆಗಿಬಿಡ್ತಾರೆ, ಅಯ್ಯೋ ಎಂಬುದು ಎಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡ್ಬಿಡ್ತಾರೆ. ಅಂದರೆ ಎಲ್ಲರೂ ದುಃಖಿಗಳೇ ಅಂತ ಅರ್ಥ. ಜೀವಾಯೇವತು ದುಃಖಿನಃ, ಬೇರೆ ದಾರಿನೇ ಇಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡು 1000 ನಾಮಗಳನ್ನು ದಿವಸಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೇಳಿ ಅಂತ ಹೇಳ್ತಾರೆ. ಬಿಡುವಿದ್ದಾಗಲೇ ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಕೊನೆ ಬರೋದು ಅದು ಒಂದೇ. ನಾಳೆ ಪರೀಕ್ಷೆ ನೆನಪಡ್ಕೋತಾ A+B ಹೋಲಿಸ್ಕೊಂಡು ಅನ್ಕೋತಾ ಇರ್ತಾನೆ ಪಾಪ. ಸ್ವಲ್ಪ ಬಿಟ್ಟರೆ ಬರ್ತಾ ಇದ್ರು, ಸ್ವಲ್ಪ ಏನೋ ಅಂದ್ಕೊಂಡು ದಾರಿ ತಪ್ಪಿಸಿಬಿಡ್ತದಾಗಲೇ. ಇವತ್ತು ನಾಳೆ ಪರೀಕ್ಷೆ ಅಂತ ಹೇಳಿದರೆ ಎಷ್ಟು ಅಲರ್ಟಾಗಿ ಮನುಷ್ಯ ಓದ್ತಾನಲ್ಲ. ನಮ್ಮ ಪ್ರಶ್ನೆ ಅಲ್ರಿ, ಎಂದೋ ಸಾಯ್ಬೇಕಾದ್ರೆ ಇವತ್ತಿಂದ ಯಾಕೆ ಅನ್ನಬೇಕು ಅಂತ ನಮ್ಮ ಪ್ರಶ್ನೆ. ಎಂದೋ ಸಾಯ್ಬೇಕಾದ್ರೆ ಇವತ್ತಿಂದ ಯಾಕೆ ಅನ್ನಬೇಕು ಅಂದರೆ ಎಂದು ಸಾಯ್ತೇವೆ ಅಂತ ಗೊತ್ತಿದ್ರೆ ಹಾಗೆ ಮಾಡ್ಬೋದಾಗಿತ್ತು. ಎಂದು ಸಾಯ್ತೇವೆ ಅಂತ ಗೊತ್ತಿದ್ರೆ ಅದು ಬೆಳಗಿನ ವಿಷ್ಣು ಸಹಸ್ರ ಬೇಕೊಂಡು ಸಾಯ್ಬೋದಾಗಿತ್ತು. ಬೇಕಾದ್ರೆ ಎಂದು ಸಾಯ್ತಾರೆ ಯಾರಿಗೆ ಗೊತ್ತಿಲ್ಲ. ಅದರಿಂದಾಗಿನೇ ದಿವಸನೂ ಎಂದು ಬೇಕಾದ್ರೆ ಸಾಯ್ಬೋದಲ್ಲ ಮನುಷ್ಯ. ಸತತ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುರ ಗೃಣಂತೋಂತಂ ಯದ್ಗುಣಾಮನಾಮಜಾದಯ. ಆ ರೀತಿಯಲ್ಲಿ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂಥ ವಿಷ್ಣು ಸಹಸ್ರನಾಮದಿಂದ ಮುಂದೇನಾಗುತ್ತೆ? ಭೀಷ್ಮರು ಇಷ್ಟೆಲ್ಲ ಉಪದೇಶ ಮಾಡಿದ ಮೇಲೆ ಏನು ಮಾಡ್ತಾರೆ? ಭೀಷ್ಮರು ಹೇಗೆ ನಿರ್ಯಾಣ ಹೊಂದುತ್ತಾರೆ, ಅಂಬಲಿಯಿಂದ ಹಿಡಿದು ಪಾಂಡವರ ಸ್ವರ್ಗಾರೋಹಣದವರೆಗೆ ಸತ್ತು ಹೋಗಬೇಕು. ಕೊನೆಯ ವಿಸರ್ತ ಮಹಾಭಾರತದ ಪ್ರವಚನ ಮಾಲಿಕೆಯ ಇದು ಕೊನೆಯ ಸೀರೀಸ್. ಆದ್ದರಿಂದ ಸ್ವರ್ಗಾರೋಹಣದ ಪರ್ವದರಿಗೆ ಹೋಗಬೇಕು. ಪಾಂಡವರ್ಗವರು ಎಲ್ಲಿ ಹೋಗ್ತಾರೆ ಮುಂದೆ, ಅದಿಷ್ಟು ನಮಗೆ ಬೇಕಾಗಿದೆ. ಇಲ್ಲಿ ಮುಂದಿನ ಭಾಗನ ಉಳಿದ ಕಡೆ ಸ್ವಲ್ಪ ಸ್ವಲ್ಪ ಏನೋ ಕೇಳಿರ್ತಾರೆ ಜನ. ಪಾಂಡವರ್ಗವರು ಯುದ್ಧ ಆಯಿತು, ಪಾಂಡವರು ಗೆದ್ದರು, ಕೌರವ ಸೋತರು, ಅಷ್ಟು ಗೊತ್ತಿರ್ತದೆ. ದುರ್ಯೋಧನ ತೊಳೆಯನ್ನು ಭೀಮ ಮೃದ ಇಷ್ಟಾದರೂ ಗೊತ್ತಿರ್ತದೆ. ಆದರೆ ಮುಂದಿನ ಇದು ಈ ಭಾಗ ಯಾರು ಕೇಳಿರೋ ಚಾನ್ಸಸ್ಸೇ ಇಲ್ಲ. ಯಾಕಂದ್ರೆ ಅಲ್ಲಿ ಮಗಳೇ ಮಾಡಿಬಿಡ್ತಾರೆ ಸಾಮಾನ್ಯ. ಆದ್ದರಿಂದ ಟಿವಿನೂ ಅಲ್ಲಿಗೆ ಮುಗಿಸ್ಬಿಟ್ರು. ಟಿವಿ ಭಾರತ ಅಲ್ಲಿಗೆ ಮುಗಿದ್ರು, ಪುಣ್ಯ ಮುಗಿಸಿ ದೊಡ್ಡದು ಕೆಡಿಸಿ ಇನ್ನು ಭಾಳ ಕೆಟ್ಟು ಹೋಗ್ತಿತ್ತು, ಕಡಿಮೆ ಕೆಡಿಸಿದಾಗಾಯ್ತು ಅಷ್ಟೇ. ಆ ದೃಷ್ಟಿಯಿಂದ ಆ ಭಾಗ ಭಾಳ ಜನ ಏನೂ ಗೊತ್ತಿರೋದಿಲ್ಲ. ಅಶ್ವಮೇಧ ಪರ್ವ ಎಷ್ಟು ಅದ್ಭುತವಾದ ಪರ್ವ, ಜೈಮಿನಿ ಭಾರತಕ್ಕೆ ಇದಕ್ಕೆ ಅರ್ಥಾತ್ ಸಂಬಂಧ ಇಲ್ಲ. ಜೈಮಿನಿ ಭಾರತ ಕೇಳಿರ್ತಾರೆ, ಅದು ನಿಜವಾದ ಮಹಾಭಾರತ ಜೈಮಿನಿ ಭಾರತ ಅಲ್ಲ, ಅದು ಒಂದು ಅದೇ ಬೇರೆ, ನಿಜವಾದ ಮಹಾಭಾರತದ ಅಶ್ವವೇಧ ಪರ್ವನೇ ಬೇರೆ. ಅದೆಲ್ಲ ಏನದು ಅನ್ನೋದನ್ನು ನಾಳೆಯಿಂದ ಹಿಡಿದು ಮುಂದಿನ ಭಾನುವಾರದವರೆಗೆ ನಾವು ಅಂದರೆ ಇನ್ನು 7 ದಿವಸಗಳ ಕಾಲ ಆ ಪ್ರವಚನ ನಡೀತಾ ಇದೆ. ಅದರಲ್ಲಿ ಮುಂದಿನ ಎಲ್ಲ ಭಾಗವನ್ನು ನೋಡ್ತಾ ಕೊನೆಗೂ ಕೂಡ ಪಾಂಡವ ಕೌರವರಲ್ಲಿ ಪಾಂಡವರ ಹಿರಿಮೆ ಹೇಗೆ ಉಳಿತಾ ಇದೆ ಶಾಶ್ವತವಾಗಿ, ಮುಖ್ಯವಾಗಿ ಭಗವಂತನಾದ ಶ್ರೀಕೃಷ್ಣನ ಪಾರಮ್ಯ ಸರ್ವೋತ್ತಮತಃ ನಿರೂಪಿತವಾಗಿದೆ ಎಂಬುದನ್ನು ಸರಿಯಾಗಿ ನಮಗೆ ಟೈಮ್ ಭಾಳ ಪ್ರಶಸ್ತಿ ಸಲ ಮುಂದಿನ ಸತ್ ಮೇಕಪ್ ಮಾಡ್ಬೋದು ಅಂತ ಈ ಸಲ ಮೇಕಪ್ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಲಾಸ್ಟ್ ಓವರ್ಸಿ ಬಂದ ಲೆಕ್ಕ ಈಗಾಗಲೇ ಸ್ಟಾರ್ಟಿಂಗ್ ನಮ್ಮ ಸ್ಲೋ ಹೋಗ್ಬೋದು, ಈಗ ಲಾಸ್ಟ್ ಓವರ್ಗೆ ಬರೋದಿಲ್ಲ. ಆದ್ದರಿಂದ ಸರಿಯಾಗಿ 6:30ಗೆ ಶುರು ಮಾಡೋಣ, ಆದಷ್ಟು ಕೂಡ 6:30ರಿಂದ 8ರವರೆಗೆ ಮಾಡಿ ಈ ಉಳಿದ ದಿವಸಗಳಲ್ಲಿ ಮಹಾಭಾರತವನ್ನು ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಈ ಬಾರಿಯ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಂ.